ஹரி சீனிவாச. ஹரி ஓம் ஸ்ரீ குருப்பியோ நமஹ. அப்ரமம் மங்கரயித்தம் அதிடம் விம்லம் சுதா ஆனந்த தீர்த்தமத்லம் பதே தாப்த்ரயாபஹம் நித்யா சித்தாந்த துத்தாந்த வித்வம்சன சக்ஷண ஜெய்தீர்த்தாகித நிர்பாத தாம்னோ ஹிருதம்பரே அத்திகல்பித கல்பயம் பிரத்யத்தி கேசரி வியாசதித்த குரு பூயாத் ஸ்மிருஷ்ட சித்தையே தபோ வித்யா விரக்தியாதி சத்குணோகாகரானம் வாதிராஜ குருநந்தே ஹெக்யபிராஷியான் பூஜ்ய ராகவேந்திராய சத்யதமரதாய பததாம் கல்புருஷாய நமதாம் காமதேனவே துர்வாரித்தாந்திரவே வைஷ்ணவேந்தியவரேந்திரவே ஸ்ரீ ராகவேந்திரவே நமத்திந்தையாளவே ஆபாலமுனி பயந்தம் குருநாமாக்கியம் ஸ்மரே தேன விக்னா பிரணஷந்தி சித்தியஞ்ச மனோரதாஹ ஹரி ஓம் ஸ்ரீ குருப்பியோ நமஹ. ನಾವು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅನ್ನುವುದು ಅದನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಸುಮಾರು 11ನೇ ಶ್ಲೋಕದವರೆಗೂ ಹೋಗಿ ನೋಡಿದ್ದೀವಿ. ಈಗ ಗೀತಾವಿವೃತ್ತಿಯನ್ನು ನೋಡಿಬಿಟ್ಟು ಗೀತಾವೃತ್ತಿಯಲ್ಲಿ ರಸೋಹಮಪ್ಸ್ಕೊಂತೆಯ ಅದನ್ನು ನೋಡಿದ್ದೀವಿ 8ನೇ ಶ್ಲೋಕ. ಅದಾದ ಮೇಲೆ 9, 10, 11 ಇವುಗಳಿಗೆ ವಿವೃತಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಸೊ ಇದು ಒಂದ್ಸಲ ಒಂಥರ ರೀಕ್ಯಾಪ್ ಮಾಡಿದಂಗಿರುತ್ತೆ, ಯಾಕಂದ್ರೆ ಭಾಷೆ ತಾತ್ಪರ್ಯಗಳಲ್ಲಿ ಹೇಳಿದ ವಿಷಯ ಶ್ಲೋಕದಲ್ಲಿ ಮೂಲ ಗೀತಾ ಮೂಲ ಶ್ಲೋಕದಲ್ಲಿಯೂ ಭಾಷೆ ತಾತ್ಪರ್ಯಗಳಲ್ಲಿ ಹೇಳಿದ್ದನ್ನು ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನು ನೋಡೋಣ. ಇದು 9 ಪೃಥಿವ್ಯಾಂ ಚ ತೇಜಸ್ಚಾಸ್ಮಿ ಭಾವಸೋ ಜೀವನ ಸರ್ವಭೂತೇಶು ತಪಸ್ಚಾಸ್ಮಿ ತಪಸ್ವಿಶು ಅನ್ನೋದರಲ್ಲಿ ಅದು ಪೃಥಿವ್ಯಾಂ ಯಹ ಪುಣ್ಯೋಗಂಧ ಶುಭಗಂಧ ತಸ್ಯ ಭೂಮಿ ಅನಾಗಂತುಕ ಧರ್ಮತ್ವೇ ಸ್ವಭಾವತ್ವೇ ಪೃಥಿವೀ ಧರ್ಮೇಶು ಸಾರತ್ವೇ ಗಂಧತ್ವೇ ಹರಿಹಿ ಕಾರಣಂ ಗಂಧಭೋಕ್ತಾ ಚ ಇತಿ ಗಂಧಃ ಅಹಂ ಅಸ್ಮಿ ಇತ್ಯುಚ್ಯತೆ ಅಂತ ಹೇಳಿದಂತೆ ಭಗವಂತ ನಾನೇ ಗಂಧನ. ಭಗವಂತನೇ ಗಂಧವಲ್ಲ, ಭಗವಂತನನ್ನು ಪುಣ್ಯಗಂಧ, ಪೃಥಿವಿಯಲ್ಲಿ ಭೂಮಿಯಲ್ಲಿರುವ ಪುಣ್ಯಗಂಧ ಭಗವಂತನಾಗಿದ್ದಾನೆ ಅಂದರೆ ಭಗವಂತನೇ ಪುಣ್ಯಗಂಧವಲ್ಲ. ಯಾಕೆ ಭಗವಂತನನ್ನು ಪುಣ್ಯಗಂಧ ಅಂತ ಕರೆಯುವುದು ಅಂತ ಹೇಳಿದರೆ, ಆ ಪೃಥಿವಿಗೆ ಅನಾಗಂತುಕ ಧರ್ಮ, ಅನಾಗಂತುಕ ಅಂದ್ರೆ ಆಗಂತುಕ ಅಂದ್ರೆ ಬರುವುದು, ಅನಾಗಂತುಕ ಅಂದ್ರೆ ಎಲ್ಲಿಂದೋ ಬರ್ತಾ ಇಲ್ಲ, ಅದರಲ್ಲಿಯೇ ಸ್ವಭಾವ ಸಿದ್ಧ, ಇನ್ಹರೆಂಟ್ ಅಂತೀವಲ್ವಾ, ಇಟ್ಸ್ ನಾಟ್ ಕಮಿಂಗ್ ಫ್ರಮ್ ಔಟ್ ಸೈಡ್, ಇಟ್ ಈಸ್ ಇನ್ಹರೆಂಟ್. ಹೀಗೆ ಭೂಮಿಯಲ್ಲಿರುವಂತಹ ಅನಾಗಂತುಕ ಧರ್ಮ, ಅದರ ಸ್ವಭಾವವಾದಂತಹ ಆ ಪೃಥ್ವಿ ಧರ್ಮಗಳಲ್ಲಿರುವಂತಹ ಸಾರ ಯಾವುದಿದೆ ಅಂದ್ರೆ ಅದಕ್ಕೆ ಅದರಲ್ಲಿರುವ ಸಾರ ಭೂತವಾದ ಗುಣ ಅದು ಪುಣ್ಯಗಂಧ. ಭೂಮಿಯಲ್ಲಿ ದುರ್ಗಂಧವೂ ಇದೆ, ಪುಣ್ಯಗಂಧವೂ ಇದೆ. ಈ ಪುಣ್ಯಗಂಧವನ್ನು ಅದನ್ನು ಭಗವಂತ ಸಾರಭೋಕ್ತನಾಗಿದ್ದಾನೆ. ಅಂದ್ರೆ ನಿಜವಾಗಿ ಭಗವಂತನಿಗೆ ಆ ಗಂಧ ಬೇಕಾಗಿದೆ ಅಂತಲ್ಲ, ಆ ಭಗವಂತ ಆ ಗಂಧವನ್ನು ಅನುಭವಿಸುವುದು ಅಂತ ಹೇಳಿದರೆ ಅವನ ರೂಪಗಳ ಆ ಗಂಧದಲ್ಲಿಯೂ ಭಗವದ್ ರೂಪಗಳಿವೆ, ಭಗವಂತನ ಭಗವದ್ ರೂಪಗಳಿವೆ. ಅಲ್ಲಿ ಸಂಶ್ಲೇಷಣ ವಿಶ್ಲೇಷಣೆ ಆಗತ್ತೆ. ಅವುಗಳನ್ನು ಭಗವಂತ ಅನುಭವಿಸುವುದೆಂದರೆ ಅವನ ರೂಪಗಳು ಅಲ್ಲಿ ಹೊರಹೊಮ್ಮುತ್ತಾ ಇರತ್ತೆ ಮತ್ತು ಒಳಗೆ ಹೋಗ್ತಾ ಇರತ್ತೆ. ಹೀಗೆ ಸಂಶ್ಲೇಷಣ ವಿಶ್ಲೇಷಣ ಅಂದ್ರೆ ಭಗವಂತನ ಒಂದು ರೂಪದಲ್ಲಿ ಅನಂತ ರೂಪಗಳು ಹೋಗುವುದು, ಒಂದು ರೂಪದಿಂದ ಅನಂತ ರೂಪಗಳು ಹೊರಹೊಮ್ಮುವುದು, ಇವು ಏಕಕಾಲದಲ್ಲಿ ಆಗ್ತಾ ಇರತ್ತೆ. ಆದ್ದರಿಂದ ಇದೇ ಭಗವಂತನ ಅನುಭವಿಸುವಂತಹ ರೀತಿ. ಈ ವಿಧವಾಗಿ ಭಗವಂತ ಆ ಗಂಧವನ್ನು, ಆ ಗಂಧ ಪುಣ್ಯಗಂಧಕ್ಕೆ ಮೂಲಭೂತವಾದ ಕಾರಣವೂ ಆಗಿದ್ದಾನೆ, ಅವನೇ ಭೋಕ್ತನೂ ಆಗಿದ್ದಾನೆ, ಅದರ ಸೂಕ್ಷ್ಮವನ್ನು ಭೋಗಿಸುವವನವನು. ಆದ್ದರಿಂದ ಅವನಿಗೆ ಗಂಧ ಪುಣ್ಯಗಂಧ ಅಂತ ಭಗವಂತನಿಗೆ ಕರಿತೀವಿ ಅಂತ ಹೇಳಿ ಅದಕ್ಕೆ ಭಗವಂತ ನಾನು ಹೇಳ್ತಾ ಇದ್ದೆ ಪುಣ್ಯಗಂಧ, ನಾನೇ ಪುಣ್ಯಗಂಧನಾಗಿದ್ದೀನಿ, ನಾ ಪೃಥ್ವಿಯಲ್ಲಿರುವಂತಹದ್ದು, ನಾನೇ ವಿಭಾವ ಸೌ ತೇಜಸ್ಸು ಅಹಮಸ್ಮಿತು ಸರ್ವತ್ವ ಅನುಷಂಗ ಅಂತೇಳಿ. ಅಹಮಸ್ಮಿ ಅನ್ನೋದನ್ನ ಎಲ್ಲಾ ಕಡೆ ನೀವು ಸೇರಿಸ್ಕೊಡ್ರಿ. ಅಹಂ ಪುಣ್ಯಗಂಧ ಅಂದ್ರೆ ಅಹಂ ಪುಣ್ಯಗಂಧ ಅಸ್ಮಿ, ಪುಣ್ಯಗಂಧ ಅಹಂ ಪುಣ್ಯಗಂಧ ಅಸ್ಮಿ, ನಾನೇ ಪುಣ್ಯಗಂಧವಾಗಿದ್ದೀನಿ ಅಂತ ಹೇಳಿ ಎಲ್ಲ ಕಡೆ ಸೇರಿಸ್ಕೊಳ್ಳೋದು. ಅದೇ ವಿಧವಾಗಿ ವಿಭಾವಸೌ ಯತ್ ತೇಜೋ ದಾಹ ಸಾಮರ್ಥ್ಯಂ ತದುಕ್ತ ಹೇತು ಬಲಾತ್ ಅಹಮಸ್ಮಿ ಇತ್ಯುಚ್ಯತೆ. ವಿಭಾವಸೌ ಅಂತ ಹೇಳಿದರೆ ಉರಿಯುವಂತಹ ಯಾವ ವಸ್ತುಗಳಿವೋ ಆ ಎಲ್ಲ ವಸ್ತುಗಳಲ್ಲಿ ಕೂಡ ಭಗವಂತ ತಾನೇ ಆ ದಹಿಸುವ ಸಾಮರ್ಥ್ಯವಾಗಿದ್ದೆ, ಅಂದ್ರೆ ಆ ಸುಡುವ ಪದಾರ್ಥಗಳಿಗೆ ಅಸುಡುವ ಸಾಮರ್ಥ್ಯ ಕೊಡುವವನು ಭಗವಂತ ಆಗಿದ್ದಾನೆ. ಆದ್ದರಿಂದ ಅವನಿಗೆ ನಾನೇ ಅದನ್ನಾಗಿದ್ದೀನಿ ಅಂದ್ರೆ ಮೂಲ ಕಾರಣ ಭಗವಂತ ಆಗಿದ್ದಾನೆ. ಅದೇ ವಿಧವಾಗಿ ಭಗವಂತ ಜೀವನ ಸರ್ವಭೂತೇಶು, ಎಲ್ಲ ಚೇತನಗಳ ಒಳಗಿರುವಂತಹ ಜೀವನವೂ ಅವನೇ. ಸರ್ವಭೂತಾನಾಂ ಸಾರಭೂತಂ ಈ ಜೀವನ ತನ್ನಿಯಂತೃತ್ವಾತ್ ತದಪಿ ಅಹಂ ಅಸ್ಮಿ ಇತ್ಯುಚ್ಯತೆ. ಭಗವಂತ ಸಮಸ್ತ ಪ್ರಾಣಿಗಳಲ್ಲಿ ಸಾರಭೂತವಾಗಿ ಇರುವಂತಹ ಯಾವ ಜೀವನ ಶಕ್ತಿ ಇದೆಯೋ ಆ ಜೀವನ ಶಕ್ತಿಯನ್ನು ನಿಯಂತ್ರಣ ಮಾಡುತ್ತಾನೆ, ಅದನ್ನು ಭಗವಂತ ಅದಕ್ಕೆ ಕಾರಣಭೂತನಾಗಿದ್ದಾನೆ. ಆದ್ದರಿಂದ ಅದು ನಾನೇ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ವಿಧವಾಗಿ ತಪಸ್ವಿಷು ಸಾರಭೂತಂ ಯತ್ ತಪಃ ವೃಕ್ಷಾದಿ ತದಪಿ ಅಹಮಸ್ಮಿ ತನ್ ಯಾಮಕತ್ವ ಹೇತುನ. ಮತ್ತು ತಪಸ್ವಿಗಳಲ್ಲಿರುವ ತಪಶಕ್ತಿ ತಪಸ್ಸು ಅಂತ ಹೇಳಿದ್ರೆ ಈ ಕಾಲದಲ್ಲಿ ಯಾರು ತಪಸ್ಸು ಮಾಡ್ತಾ ಇದೆ ಅಂದ್ರೆ, ನಾವು ಮಾಡುವಂತಹ ವ್ರತಗಳು ಯಾವುದಿದೆ, ಅನೇಕ ವಿಧವಾದ ವ್ರತಗಳು, ಕಷ್ಟವಾದಂತಹ ಕುಚ್ಚ ವ್ರತ, ಚಾಂದ್ರಾಯಣ ವ್ರತಗಳು ನಾವು ಮಾಡದೇ ಇರಬಹುದು, ಆದ್ರೆ ಚಿಕ್ಕ ಚಿಕ್ಕ ವ್ರತಗಳನ್ನು ಮಾಡ್ತೀವಿ. ಎಲ್ಲ ವಿಧವಾದ ವ್ರತಗಳು, ಭಗವನ್ ನಿಷ್ಠಾಪರವಾದಂತಹ ವ್ರತಗಳು ಯಾವುದು ಮಾಡ್ತೀವೋ ಅವುಗಳಲ್ಲಿರುವಂತಹ ವ್ರತಗಳಲ್ಲಿರುವ ಶಕ್ತಿ ಭಗವಂತಾಗಿದ್ದಾನೆ, ಆ ವ್ರತಗಳು ಮಾಡುವ ಶಕ್ತಿಯನ್ನು ಪ್ರದಾನ ಮಾಡುವವನಾಗಿದ್ದಾನೆ. ಈ ವಿಧವಾಗಿ ಅವೆಲ್ಲವೂ ಕೂಡ ನಾನಾಗಿದ್ದೀನಿ ಅಂದ್ರೆ ಅವೆಲ್ಲವ ನಿಯಾಮಕತ್ವ ಶಕ್ತಿ ಭಗವಂತ ನನ್ನಲ್ಲಿದೆ, ನನ್ನಲ್ಲಿಯೇ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದೇ ವಿಧವಾಗಿ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಯುಪಾರ್ಥ ಸನಾತನಂ ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ ಅಂತೇಳಿ ಭಗವಂತ ಬೀಜ ಎಲ್ಲ ಪ್ರಾಣಿಗಳಿಗೆ, ಸರ್ವಭೂತಾನಾಂ ಬೀಜಂ, ಬೀಜಂ ಅಂದ್ರೆ ವ್ಯಂಜಕ ವ್ಯಕ್ತಪಡಿಸೋದು, ಬೀಜ ಅಂದ್ರೆ ಸೀಡ್ ಅಂತೀವಿ. ಆ ಒಂದು ಬೀಜವನ್ನು ಭೂಮಿಯಲ್ಲಿ ನಾಟಿದಾಗ ಅದರಿಂದ ಒಂದು ಸ್ಪ್ರೌಟ್ ಬರುತ್ತೆ, ಅದು ಅದರಲ್ಲಿರುವ ಅಡಗಿರುವ ಶಕ್ತಿಯನ್ನು ಅದು ಬಹಿರ್ಗತ ಮಾಡುತ್ತೆ, ಅಭಿವ್ಯಕ್ತವಾಗುವಂತೆ ಮಾಡುತ್ತೆ. ಆದ್ದರಿಂದ ಅದಕ್ಕೆ ಬೀಜ ಅಂತ ಹೆಸರು. ವ್ಯಂಜನ ಮಾಡುವುದು, ಅದರಿಂದ ಅದು ಹುಟ್ಟಿ ಬರುವಂತೆ ಮಾಡುತ್ತೆ, ಆ ಶಕ್ತಿ ಹೊರಗೆ ಬರುವುದು ಒಂದು ಮೊಳಕೆ ಆಗಿ ಮರ ಆಗಿ ಬರುತ್ತೆ ಹೀಗೆ. ಆದ್ದರಿಂದ ಭಗವಂತನಿಗೆ ಬೀಜ, ನಮ್ಮಲ್ಲಿ ಅಡಗಿರುವ ಶಕ್ತಿಯನ್ನು ಉತ್ತೇಜಗೊಳಿಸಿ ಅದು ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ ಭಗವಂತ, ಅದಕ್ಕೆ ಅವನಿಗೆ ಬೀಜ ಅಂತ ಹೆಸರು ಭಗವಂತನಿಗೆ. ಈ ವಿಧವಾಗಿ ಎಲ್ಲ ಪ್ರಾಣಿಗಳಲ್ಲಿರುವ ಬೀಜ ನಾನಾಗಿದ್ದೀನಿ ಅಂತ ತಿಳ್ಕೋ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದು ಜ್ಞಾನ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ 4ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೂ ಭಗವಂತನ ಸರ್ವೋತ್ಕರ್ಷವನ್ನು ತಿಳಿಸುವ ಜ್ಞಾನದ ಬಗ್ಗೆ ಹೇಳಿದ ಮೇಲೆ ಅವನ ಮಹಿಮಾನ್ವಿತ ಸ್ವರೂಪವನ್ನು, ಅವನ ಬಗ್ಗೆ ವಿಶೇಷವಾದ, ಅದರ ಬಗ್ಗೆ ವಿಶೇಷವಾದ ಒಂದು ತಿಳುವಳಿಕೆಯನ್ನು ನಮಗೆ ಕೊಡುವುದಕ್ಕಾಗಿ ವಿಜ್ಞಾನ ಅಂತ ಕರೆಯಲ್ಪಡುವ ವಿಶೇಷ ಜ್ಞಾನವನ್ನು ಈ 8ನೇ ಶ್ಲೋಕದಿಂದ ರಸೋಹಮಪ್ಸುಕವಂತೆಯ್ಯ ಅನ್ನುವುದರಿಂದ ಹಿಡ್ಕೊಂಡು ಹೇಳ್ತಾ ಬಂದಿದ್ದಾನೆ. ಇಲ್ಲಿ ಇದು ಹೇಳುವಂತಹದ್ದು ಅದಕ್ಕೆ ಒಂದೊಂದರಲ್ಲಿ ಕೂಡ ಬೀಜಂ ಮಾಂ ಸರ್ವಭೂತಾನ ವಿದ್ಧಿಪಾರ್ಥ ಸನಾತನಂ ಅಂತ ಹೇಳಿದಾಗ ಇವೆಲ್ಲದರಲ್ಲಿ ಕೂಡ ಹೇಳುವಂತಹ ವಿಷಯ ಏನಂದ್ರೆ ಸರ್ವಭೂತಾನಾಂ ಬೀಜಂ ವ್ಯಂಜಕತ್ವಾತ್ ಬೀಜಮಿವ ಬೀಜಂ ಮಾಂ ವಿದ್ಧಿ ನ ಪರಿಣಾಮಿ ಕಾರಣಂ ಅಂತ ಹೇಳಿ. ಅಂದರೆ ಭಗವಂತ ಎಲ್ಲ ವಸ್ತುಗಳಲ್ಲಿ ಅವುಗಳಲ್ಲಿ ನಿಂತು ಅವುಗಳಿಗೆ ಮೂಲಭೂತವಾದ ಶಕ್ತಿಯನ್ನು, ಅಂದ್ರೆ ಬೀಜದ ಬಳಗೆ ಭಗವಂತ ಬೀಜ ನಾಮಕನಾಗಿದ್ದಾನೆ ಅಂತ ಹೇಳಿದ್ರೆ ಆ ಬೀಜ ಪರಿಣಾಮ ಹೊಂದಿದಾಗ ಭಗವಂತನು ಪರಿಣಾಮ ಹೊಂದುತ್ತಾ ಇದ್ದಾನೆ ಅಂತ ತಿಳ್ಕೋಬೇಡಿ. ಅವನಿಗೆ ಪರಿಣಾಮಗಳಿಲ್ಲ, ಅವನಿಗೆ ಪರಿಣಾಮ ಕಾರಣ ಅಂತ ತಿಳ್ಕೋಬೇಡಿ. ಅಂದ್ರೆ ಕೇವಲ ಹಿ ಇಸ್ ಜಸ್ಟ್ ಟ್ರಾನ್ಸ್ಫಾರ್ಮಿಂಗ್ ಸಮಥಿಂಗ್ ಅಂತಲ್ಲ, ಅವನು ಟ್ರಾನ್ಸ್ಫಾರ್ಮ್ ಆಗ್ತಾ ಇಲ್ಲ, ಹಿ ಜಸ್ಟ್ ಟ್ರಾನ್ಸ್ಫಾರ್ಮಿಂಗ್ ಸಮಥಿಂಗ್ ಅಂತ ಅಲ್ಲ, ಅವನು ಎಲ್ಲದಕ್ಕೂ ಮೂಲಭೂತನಾಗಿದ್ದಾನೆ. ಅಂದ್ರೆ ಭಗವಂತ ನಿಮಿತ್ತ ಕಾರಣನಾಗಿದ್ದಾನೆ, ಎಲ್ಲವನ್ನು ವ್ಯಂಜಕ ಅದನ್ನು ಮ್ಯಾನಿಫೆಸ್ಟ್ ಆಗುವಂತೆ ಮಾಡ್ತಾ ಇದ್ದಾನೆ ಭಗವಂತ ಅಂತ ಹೇಳಿ ತಿಳ್ಕೋಬೇಕು ರೀ ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಮತಾಂ ಜ್ಞಾನಿನಾಂ ಯಾ ಬುದ್ಧಿ ಸ ಅಪಿ ಅಹಮಸ್ಮಿ. ಬುದ್ಧಿಮಂತರು ಯಾರಿದ್ದಾರೋ, ಆ ಬುದ್ಧಿವಂತರಲ್ಲಿ ಆದಂತಹ ಅವರ, ಆ ಜ್ಞಾನಿಗಳಲ್ಲಿ ಯಾವ ಬುದ್ಧಿ ಇದೋ ಆ ಬುದ್ಧಿಯಿಂದ, ಜ್ಞಾನದಿಂದ ಅವರು ಜ್ಞಾನವಂತರಾಗಿದ್ದಾರೆ. ಆ ಜ್ಞಾನಿಗಳಲ್ಲಿರುವ ಜ್ಞಾನ, ಬುದ್ಧಿವಂತರಲ್ಲಿರುವ ಬುದ್ಧಿ, ಅದು ಭಗವಂತ ನಾನಾಗಿದ್ದೀನಿ ಅಂದ್ರೆ ಭಗವಂತನೇ ಜ್ಞಾನವಲ್ಲ, ಭಗವಂತನೇ ಬುದ್ಧಿಯಲ್ಲ. ಅವರಲ್ಲಿರುವ ಬುದ್ಧಿ ಭಗವಂತ ಆಗಿದೆ ಅಂದ್ರೆ ಅವೆಲ್ಲವೂ ಭಗವಂತನಿಂದ ಉಂಟಾಗಿದೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಮತ್ ಧರ್ಮೇಶು ಸಾರತ್ವೇ ಬುದ್ಧಿತ್ವೇ ಬುದ್ಧಿಮತ್ ಧರ್ಮತ್ವೇ ನಿಯಾಮಕ ಅಹಮಿತಿ ಬುದ್ಧಿ ಅಹಮಸ್ಮಿ ಇತ್ಯತೆ. ಅವೆಲ್ಲದರ ನಿಯಾಮಕನು ನಾನಾಗಿರುವ ಕಾರಣದಿಂದ ಆಯಾ ಹೆಸರುಗಳಿಂದ ಕರೆಯಲ್ಪಟ್ಟವನಾಗಿದ್ದೀನಿ ನಾನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಏವಂ ತೇಜ ಇತ್ಯಪಿ ಧ್ಯೇಯಂ. ಅದೇ ವಿಧವಾಗಿ ತೇಜ ಶಬ್ದದಲ್ಲಿ ಕೂಡ ಅದೇ ವಿಧವಾಗಿ ಅರ್ಥ ಮಾಡ್ಕೋಬೇಕು. ತೇಜಸ್ವಿಗಳಲ್ಲಿರುವ ತೇಜ ಶಕ್ತಿ ಭಗವಂತನಾಗಿದ್ದಾನೆ, ಯಾಕಂದ್ರೆ ಆ ತೇಜಶಕ್ತಿ ಭಗವಂತನಿಂದಲೇ ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದಮೇಲೆ ಆಯ್ತಿರಿ, ಎಲ್ಲವೂ ಭಗವಂತ ಅಂತ ಹೇಳ್ತಾ ಇದ್ದೀರಿ, ಆಗಲಿ. ಅಪ್ಪು ಶಶಿ ಸೂರ್ಯ ಅಂದ್ರೆ ನೀರಿದೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಇವು ಎಲ್ಲವೂ ಭಗವಂತ ಆಗಿದ್ದಾನೆ ಅಂತ ಹೇಳಿದ ಮೇಲೆ, ಮತ್ತು ರಸವು ಇವೆಲ್ಲವೂ ಕೂಡ ಭಗವಂತ ಆಗಿದ್ದಾನೆ ಅಂತ ಹೇಳೋದ್ರಲ್ಲಿ ಏನು, ವಾಟ್ ಇಸ್ ದ ಡಿಫರೆನ್ಸ್? ಅಂದ್ರೆ ಈ ಪದಾರ್ಥಗಳು ಯಾವುದಿದೋ, ನಮ್ಮ ಕಣ್ಣಿಗೆ ಕಾಣಿಸುವ ನೀರಿದೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಇವೆಲ್ಲವೂ ಭಗವಂತನಾಗಿದ್ದಾನೆ ಅಂತ ಹೇಳುವುದಕ್ಕೂ, ರಸ ಭಗವಂತ ಆಗಿದ್ದಾನೆ, ಕಾಂತಿ ಭಗವಂತ ಆಗಿದ್ದಾನೆ, ಆ ಪ್ರಕಾಶವೆಲ್ಲ ಭಗವಂತ ಆಗಿದ್ದಾನೆ ಅಂತ ಹೇಳುವುದಕ್ಕೂ ಏನು ವ್ಯತ್ಯಾಸ, ವಾಟ್ ಇಸ್ ದ ಡಿಫರೆನ್ಸ್ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ರಾಯರು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಪ್ಪು ಶಶಿ ಸೂರ್ಯಾದೇಹೆ ಅವಧಿತಯ ಉಕ್ತಸ್ಯ ಸರ್ವಸ್ಯ ಉಕ್ತ ದಿಶಾ ರಸಾದೇಹೆ ಇವ ಈಶ ಆಯತತ್ವಾತ್ ವಿಶೇಷೇ ಅಪಿ ರಸೋಹಮ ಅಸ್ಮಿ ಇತ್ಯಾದಿ ರೂಪೇಣ ನಿಷ್ಕೃಷ್ಯ ಉಕ್ತಿ ಲೋಕೆ ಹೂವಿಂದಾದಿಹಿ ಪಟಾದಿ ದ್ರವ್ಯೇಶು ಏವ ವ್ಯಾಪಾರವಾನ್ ಅನುಭೂಯತೆ. ಈಗ ನೋಡ್ರಿ, ನೇತಾರ ಇರ್ತಾನೆ, ಬಟ್ಟೆ ಮಾಡುವವನು. ಅವನೇನು ಮಾಡ್ತಾನೆ, ಬಟ್ಟೆಯನ್ನು ಹೀ ಇಸ್ ಕ್ರಿಯೇಟಿಂಗ್ ಒಂದು ಬಟ್ಟೆನೇ ಮಾಡ್ತಾನೆ. ಸೊ ಈ ಟೇಕ್ಸ್ ದ ಸ್ಟ್ರಿಂಗ್ಸ್, ತಗೊಂಡು ದಾರವನ್ನು ತಗೊಂಡು ಬಟ್ಟೆ ಮಾಡ್ತಾನೆ. ಸೊ ಹಿ ಅವನು ನಿಮಿತ್ತ ಕಾರಣ, ಅವನೇ ಬಟ್ಟೆ ಅಲ್ಲ, ಅವನು ಬಟ್ಟೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ದೇವರು ಸೃಷ್ಟಿ ಮಾಡಿದಂತೆ ಅವನು ಸೃಷ್ಟಿ ಮಾಡ್ತಾ ಇದ್ದಾನಲ್ವಾ ಅಂತ ಹೇಳಿದರೆ, ಅಫ್ಕೋರ್ಸ್ ಅವನು ಆ ಬಟ್ಟೆ ಒಳಗೆ ಅಂತರ್ಯಾಮಿ ಆಗಿಲ್ಲ, ಮಾಡ್ತಾ ಇಲ್ಲ, ಒಂದು ವ್ಯತ್ಯಾಸ. ಇನ್ನೊಂದು ಏನಂತ ಹೇಳಿದ್ರೆ, ಅವನು ಬಟ್ಟೆಯನ್ನು ಮಾಡಿದಾಗ ಆ ಬಟ್ಟೆಯಲ್ಲಿರುವ ಆ ದಾರದಲ್ಲಿರುವ ಯಾವ ಸ್ಮೆಲ್ ಆಗಲಿ ಯಾವ ಅವೆಲ್ಲವೂ ಹಾಗ ಅಂದ್ರೆ ಅದರಕ್ಕಿರುವ ಗುಣಗಳು, ಧರ್ಮಗಳು, ಪ್ರಾಪರ್ಟೀಸ್ ಅವನು ಕ್ರಿಯೇಟ್ ಮಾಡ್ತಾ ಇಲ್ಲ. ಹೀಸ್ ಕ್ರಿಯೇಟಿಂಗ್ ಔಟ್ ಆಫ್ ದ ಸ್ಟ್ರಿಂಗ್ಸ್, ಹೀ ಕ್ರಿಯೇಟಿಂಗ್ ಎ ಕ್ಲಾತ್. ಹಾಗೆ ಮಡಿಕೆ ಮಾಡುವವನು ಮಣ್ಣಿನಿಂದ ಮಡಿಕೆ ಮಾಡ್ತಾನೆ. ಆದ್ರೆ ಆ ಮಣ್ಣಿನ ಸ್ವಭಾವ ಯಾವುದಿದೋ, ಆ ಬಟ್ಟೆಯ ಸ್ವಭಾವ, ನೂಲಿನ ಸ್ವಭಾವ, ಹತ್ತಿಯ ಸ್ವಭಾವ, ಆ ಸ್ವಭಾವವನ್ನು ಅವನು ಸೃಷ್ಟಿ ಮಾಡ್ತಾ ಇಲ್ಲ. ಹೀಸ್ ನಾಟ್ ಕ್ರಿಯೇಟಿಂಗ್ ದ ಪ್ರಾಪರ್ಟೀಸ್, ಹೀಸ್ ಕ್ರಿಯೇಟಿಂಗ್ ಓನ್ಲಿ ದ ಸಬ್ಸ್ಟೆನ್ಸ್. ಅದು ಕೂಡ ಅವನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಭಗವಂತ ಒಳಗೆ ನಿಂತು ಬುದ್ಧಿಯಲ್ಲಿ ಪ್ರೇರಣೆ ಮಾಡಿ ಅವನಿಂದ ಸೃಷ್ಟಿ ಮಾಡ್ತಾ ಇದ್ದಾನೆ. ಒಂದು ಇನ್ನೊಂದು, ಭಗವಂತನ ವಿಷಯದಲ್ಲಿ ಭಗವಂತ ತಾನು ಅವನ ಒಳಗೆ ನಿಂತು ಅದನ್ನು ಸೃಷ್ಟಿ ಮಾಡುವುದು, ಬಿಂಬರೂಪನಾಗಿ ಸೃಷ್ಟಿ ಮಾಡುವುದು ಮಾತ್ರವಲ್ಲ, ಅದಕ್ಕಿರುವ ಪ್ರಾಪರ್ಟೀಸ್ ಎಲ್ಲವೂ ಆಯಾ ವಸ್ತುಗಳಲ್ಲಿ ಆಯಾ ಸ್ವಭಾವಗಳು, ಧರ್ಮಗಳು, ಗುಣಗಳು ಎಲ್ಲವೂ ಇದೆ ಅಂತ ಹೇಳಿದರೆ, ಅದು ಭಗವಂತನ ಇಚ್ಛೆಯಿಂದ, ಭಗವಂತನ ಶಕ್ತಿಯಿಂದ, ಭಗವಂತನ ಕರ್ತೃತ್ವದಿಂದ ಉಂಟಾಗಿವೆ ಅಷ್ಟೇ ಹೊರತು ಅವು ಸ್ವಯಂ ತಾವಾಗಿ ತಾವು ಬಂದಿದೆ. ಅಂದ್ರೆ ಪ್ರಾಪರ್ಟೀಸ್ ಆಫ್ ದ ಸಬ್ಸ್, ಹೀ ಇಸ್ ನಾಟ್ ಓನ್ಲಿ ದ ರೂಟ್ ಕಾಸ್, ಹಿ ಇಸ್ ನಾಟ್ ಓನ್ಲಿ ದ ಮೇಕರ್ ಆಫ್ ಎವ್ರಿ ಆಬ್ಜೆಕ್ಟ್, ಹೀ ಇಸ್ ಮೇಕರ್ ಆಫ್ ದ ಪ್ರಾಪರ್ಟೀಸ್ ಆಫ್ ದ ಆಬ್ಜೆಕ್ಟ್ಸ್ ಆಲ್ಸೋ. ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ ನೋಡ್ರಿ, ನೀರಿದೆ, ನೀರನ್ನು ಸೃಷ್ಟಿ ಮಾಡ, ನೀರಿನಲ್ಲಿರುವ ರಸತ್ವವನ್ನು ಭಗವಂತ ಸೃಷ್ಟಿ ಮಾಡಿದ. ನೀರನ್ನು ಮಾತ್ರ ಸೃಷ್ಟಿ ಮಾಡುವುದಲ್ಲ, ನೀರಿನಲ್ಲಿ ರಸತ್ವ, ಶಶಿ ಸೂರ್ಯರನ್ನು ಮಾತ್ರ ಸೃಷ್ಟಿ ಮಾಡುವುದರಲ್ಲ, ಅವರಲ್ಲಿರುವ ಕಾಂತಿಮತ್ವವನ್ನು ಅವನು ಸೃಷ್ಟಿ ಮಾಡಿದ್ದಾನೆ. ಇದು ಭಗವಂತನ ಒಂದು ವಿಶೇಷ ಲಕ್ಷಣವಾಗಿದೆ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಲೋಕೆ ಪ್ರಪಂಚದಲ್ಲಿ ಕುವಿಂದ ಅಂದ್ರೆ ಬಟ್ಟೆ ಮಾಡುವವನು, ಅವನು ಪಟಾದಿ ದ್ರವ್ಯೇಶು ಏವ ವ್ಯಾಪಾರವಾನ್ ಅನುಭೂಯತೆ. ಆ ಪಟ ಅಂದ್ರೆ ಬಟ್ಟೆ ಮುಂತಾದಂತಹ ದ್ರವ್ಯ ಪದಾರ್ಥಗಳಲ್ಲಿ ಅವನು ವ್ಯಾಪಾರ ಕ್ರಿಯೆ, ಹೀ ಇಸ್ ಡೂಯಿಂಗ್ ಆಕ್ಷನ್, ಒಂದು ಕ್ರಿಯೆ ಮಾಡ್ತಾ ಇದ್ದಾನೆ. ಆ ಕ್ರಿಯೆ ಇದೆ ಅಂತ ಅಷ್ಟು ಮಾತ್ರ ನಾವು ತಿಳ್ಕೋಬಹುದು ಅಷ್ಟೇ ಹೊರತು, ಆ ದ್ರವ್ಯಗಳ ಗಂಧರಸ ಮೊದಲಾದ ಗುಣಗಳು ಯಾವುದಿದೋ ಅದರ ಬಗ್ಗೆ, ಆ ಗುಣಗಳ ಬಗ್ಗೆ ಅವನಿಗೆ ಯಾವ ಶಕ್ತಿಯೂ ಇಲ್ಲ, ಯಾವ ಕರ್ತೃತ್ವವೂ ಇಲ್ಲ. ಆ ಗುಣಗಳಿರುವಂತಹ ಗಂಧತ್ವ ಮೊದಲಾದ ಧರ್ಮಗಳ ಬಗ್ಗೆ ಕ್ರಿಯೆ ಮಾಡ್ತಾ ಇದ್ದಾನೆ, ಅದನ್ನು ಅವನು ಮಾಡ್ತಾ ಇದ್ದಾನೆ ಅಂತ ಯಾರು ತಿಳಿಯುವುದಿಲ್ಲ. ಆದ್ರೆ ಭಗವಂತನ ವಿಷಯದಲ್ಲಿ ಅವೆಲ್ಲವೂ ಮಾಡುವುದು ಮಾತ್ರವಲ್ಲ, ಪದಾರ್ಥಗಳನ್ನು ವಸ್ತುಗಳನ್ನು ಮಾಡುವುದು ಮಾತ್ರವಲ್ಲ, ಆ ಗುಣಧರ್ಮಗಳು ಕೂಡ ಭಗವಂತನಿಂದಲೇ ಉಂಟಾಗಿದೆ, ಅದರ ಉತ್ಪತ್ತಿಗೆ ಭಗವಂತನೇ ಕಾರಣ ಆಗಿದ್ದಾನೆ. ಬಟ್ಟೆ ಬಂದಾಗ ಅದರ ಧರ್ಮಗಳು ಉತ್ಪತ್ತಿ ಆಗಿ ಬರ್ತಾ ಇಲ್ಲ, ಆ ಬಟ್ಟೆಯಲ್ಲಿಯೇ ಧರ್ಮಗಳಿದೆ. ಆದರೆ ಭಗವಂತ ಮಾಡಿದಾಗ ಆ ಬಟ್ಟೆಯನ್ನು ಮಾಡ್ತಾ ಇದ್ದಾನೆ, ಆ ಬಟ್ಟೆಗಳಿಗೆ ಬರೋ ಧರ್ಮವನ್ನು ಕೂಡ ಭಗವಂತ ಮಾಡ್ತಾ ಇದ್ದಾನೆ. ಸೊ ಹೀಗೆ ಪ್ರತಿ ಒಂದರಲ್ಲಿರುವ ಧರ್ಮ ಗುಣಗಳಿಗೂ ಕೂಡ ಭಗವಂತನೇ ಮೂಲಭೂತನಾಗಿದ್ದಾನೆ ಅಂತ ತಿಳಿಯುವುದರ ಮೂಲಕವಾಗಿ ಅವನ ಸರ್ವಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ನಾವು ಊಹೆ ಮಾಡಬಹುದು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ನಾತು ತದೀಯ ಗಂಧ ರಸಾದಿ ಗುಣೇಶು ತನ್ನಿಷ್ಟ ಗಂಧತ್ವಾದಿ ಧರ್ಮೇಶು ಚ ವ್ಯಾಪಾರವಾನ್. ಅಂದ್ರೆ ಆ ಕುವಿಂದಾದಿಗಳು ಅಂದ್ರೆ ಬಟ್ಟೆ ನೇತಾರಗಳು ಇಲ್ಲ ಮಡಿಕೆ ಮಾಡುವವನು ಕುಂಬಾರ ಇವರೆಲ್ಲರೂ ಕೂಡ ಅವರು ಇದು ಮಾಡ್ತಾ ಇಲ್ಲ, ಏನು ತದೀಯ ಗಂಧ ರಸಾದಿ ಗುಣೇಶು, ಆ ಬಟ್ಟೆ ಮುಂತಾದವುಗಳಲ್ಲಿರುವ ಗಂಧ ರಸ ಮುಂತಾದಿ ಗುಣಗಳಲ್ಲಿ ತನ್ನಿಷ್ಠ ಅದರಲ್ಲಿರುವಂತಹ ಗಂಧತ್ವಾದಿ ಧರ್ಮಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಹೇಳೋದಿಲ್ಲ. ಆ ಕುಂಬಾರರು ಮಡಿಕೆ ಮಾಡುವವನು ಇಲ್ಲ ಬಟ್ಟೆ ಮಾಡುವವನು. ಆದ್ರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಕಿಂತು ಪಟಾದಿ ಜನ್ಮ ಅನುಷಂಗಿಕ ಜನ್ಮಾನ ಏವತೆ ನ ತಥಾ ಭಗವಾನ್. ಭಗವಂತ ಹಾಗೆ ಅಲ್ಲ. ಅವರೇನು, ಕಿಂತು ಪಟಾದಿ ಜನ್ಮ ಅನುಷಂಗಿಕ ಜನ್ಮಾನ ಏವತೆ ಅಂದರೆ ಬಟ್ಟೆ ಮುಂತಾದವುಗಳು ಮಾಡುವಾಗ ಅದಕ್ಕೆ ಆಟೋಮ್ಯಾಟಿಕ್ ಆಗಿ ಕಾನ್ಸೆಕ್ವೆಂಟ್ ಆಗಿ ಅದರ ಸ್ವಭಾವಗಳು ಅದು ಬಂದಿಬಿಡುತ್ತೆ. ಅದರ ಗುಣಗಳು, ಅದರ ಬಟ್ಟೆ ಮಾಡಿದಾಗ ಅದರ ಗುಣಗಳು ಅದರ ಜೊತೆಯಲ್ಲಿ ಬಂದಿಬಿಡುತ್ತೆ ಅಷ್ಟೇ. ಅನುಷಂಗಿ ಅಂದ್ರೆ ಇಟ್ ಜಸ್ಟ್ ಫಾಲೋಸ್. ವೆನ್ ದ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್, ದೇರ್ ಪ್ರಾಪರ್ಟೀಸ್ ಜಸ್ಟ್ ಫಾಲೋ ದೋಸ್ ಆಬ್ಜೆಕ್ಟ್ಸ್ ಅಷ್ಟೇ. ಅವರಿಗೆ ಏನು ಶಕ್ತಿ ಇಲ್ಲ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ, ಅವರಿಗೆ ಶಕ್ತಿ ಇಲ್ಲ. ಆದ್ರೆ ಭಗವಂತ ಹಾಗೆ ಅಲ್ಲ. ನ ತಥಾ ಭಗವಾನ್ ಅಪಿತು ಅಬಾದಿ ಧರ್ಮೇಶು ರಸಾದಿಷು ತದ್ಧರ್ಮೇಶು ರಸತ್ವಾದಿಷು ಪೃಥಕ್ ಪ್ರಯತ್ನವಾನ್ ನ ತು ಅಬ್ದಾದಿ ನಿಯಮ ಅನುಷಂಗಿಕ सत्ताधिक इति दर्शयितुम् अलादिभोगाद् अपि अतिशयेन रसादिभोगः परमेश्वरस्य इति दर्शयितुम् च. ಇಲ್ಲಿ ಭಗವಂತ ಆಯಾ ಪದಾರ್ಥಗಳನ್ನು ಸೃಷ್ಟಿ ಮಾಡಿದಾಗ ಅದರಕ್ಕಿರುವ ಗುಣಧರ್ಮಗಳನ್ನು ಕೂಡ ಅವನೇ ಸೃಷ್ಟಿ ಮಾಡುವುದು ಮಾತ್ರವಲ್ಲದೆ ಆ ಗುಣಧರ್ಮಗಳಲ್ಲಿರುವಂತಹ ಆ ಸೂಕ್ಷ್ಮ ರಸತ್ವ ಯಾವುದಿದೋ ಅವುಗಳನ್ನು ಭೋಗಿಸುವವನು ಅದರ ಕರ್ತಾರ ಮಾತ್ರ ಅಲ್ಲ, ಭೋಕ್ತಾರವೂ ಆಗಿದ್ದಾನೆ. ಅದು ಮಾಡುವವನು ಮಾತ್ರವಲ್ಲ, ಅದವನು ಭೋಗಿಸುವವನು ಅವನೇ ಆಗಿದ್ದಾನೆ. ಇಂತಹ ಕಾರಣದಿಂದ ಅವನಿಗೆ ಪರಮೇಶ್ವರನಿಗೆ ಆ ರಸಾದಿ ಭೋಗಗಳಿಂದ ಆದಿ ಮುಂತಾದಂತಹ ಭೋಗಗಳಿಂದ ಅತಿಶಯ ಅಂದ್ರೆ ಆ ನೀರನ್ನು ಸೃಷ್ಟಿ ಮಾಡಿದಾಗ ಆ ನೀರನ್ನು ಭಗವಂತ ಭೋಗಿಸುತ್ತಾನೆ. ಆ ನೀರಿಗಿರುವ ರಸತ್ವವನ್ನು ಸೃಷ್ಟಿ ಮಾಡಿದಾಗ ಆ ರಸದಲ್ಲಿರುವ ರಸತ್ವವನ್ನು ಭಗವಂತ ಸೃಷ್ಟಿ ಮಾಡುತ್ತಾನೆ. ಆದರೆ ಆ ನೀರಿನಲ್ಲಿ ಇರುವ ಆ ಪರಮಾತ್ಮನ ಬಿಂಬರೂಪತ್ವವನ್ನು ಅಂದ್ರೆ ಆ ನೀರನ್ನು ಭಗವಂತನ ಒಂದು ವಿಗ್ರಹದಂತೆ ಒಂದು ಒಂದು ಪ್ರತೀಕ ಎಂತೆ ನಾವು ನೋಡಬಹುದು. ನೀರು ಭಗವಂತನ ಒಂದು ಪ್ರತೀಕ, ಆ ನೀರಿನಲ್ಲಿರುವ ರಸತ್ವವು ಅದು ಭಗವಂತನ ಒಂದು ಪ್ರತೀಕ. ನೀರಿನ ಪ್ರತೀಕಕ್ಕಿಂತ ರಸತ್ವದ ಪ್ರತೀಕದಲ್ಲಿ ಭಗವಂತನನ್ನು ಕಾಣುವುದು ಇನ್ನು ವಿಶೇಷ. ಬಿಕಾಸ್ ದಟ್ ಇಸ್ ಕಾಲ್ಸ್ ಫಾರ್ ಎ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾರ್ಡ್. ನೀರು ಭಗವಂತನ ಪ್ರತಿಮೆಯಾಗಿದೆ, ಪ್ರತೀಕೆಯಾಗಿದೆ ಅಂತ ಹೇಳಿ ನೀರಿನಲ್ಲಿ ದೇವರನ್ನು ನೋಡಬೇಕು. ಅದು ಇಂಪಾರ್ಟೆಂಟ್. ಆದರೆ ಅದಕ್ಕಿಂತಲೂ ಮೋರ್ ಇಂಪಾರ್ಟೆಂಟ್ ಇಸ್ ರಸಾದಿಗಳಲ್ಲಿ ಭಗವಂತನನ್ನು ಅದ ಅವೆಲ್ಲವನ್ನು ಪ್ರತೀಕ ಭಗವಂತನ ಪ್ರತೀಕಗಳಂತ ನೋಡ್ತಾ ಆ ರಸಾದಿಗಳಲ್ಲಿ ಭಗವಂತನ ರೂಪವನ್ನು ಕಾಣುವುದು. ಅದರಲ್ಲಿ ಭಗವಂತನ ರೂಪಗಳನ್ನು ಕಾಣುವುದು ಮಾತ್ರವಲ್ಲದೆ ಆ ರಸತ್ವಾದಿಗಳು ಭಗವಂತನಿಗೆ ಹೇಗೆ ಭೋಗ ಪದಾರ್ಥಗಳಾಗಿದೆ ಅಂತ ನಾವು ಊಹೆ ಮಾಡುವುದು. ಊಹೆ ಮಾಡುವಾಗ ಅವನು ಸ್ಥೂಲ ಭೋಗವನ್ನು ಮಾಡ್ತಾ ಇಲ್ಲ, ಅವನ ರೂಪಗಳು ಅದರಿಂದ ಹೊರಹೊಮ್ಮಿತ್ತಿರುವ ರೂಪಗಳು ಭಗವಂತನಲ್ಲಿ ಸಂಶ್ಲೇಷ ವಿಶ್ಲೇಷಣವನ್ನು ಹೊಂದುತ್ತಾ ಇದೆ, ಅಂದ್ರೆ ಅವನಲ್ಲಿ ಬಂದು ಸೇರ್ತಾ ಇದೆ ಮತ್ತು ಅವನಿಂದ ಹೊರಗೆ ಬರ್ತಾ ಇದೆ. ಹೀಗೆ ಭಗವಂತ ಅದನ್ನು ಭೋಗಿಸುವ ರೀತಿಯೇ ಒಂದು ಸರ್ವಲೋಕ ವಿಲಕ್ಷಣವಾದ ರೀತಿಯಲ್ಲಿ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳುವುದು ಯಾವುದಿದೋ ಅದು ನಿಜವಾದ ವಿಶೇಷವಾದ ಭಗವಂತನ ಅನುಸಂಧಾನ ಕ್ರಮವಾಗಿದೆ. ಆ ಮೂಲಕವಾಗಿ ಭಗವಂತನ ಪ್ರತೀಕೆಗಳನ್ನು ನಾವು ಚೆನ್ನಾಗಿ ಕಾಣಬಹುದು. ಇದು ವಿಶೇಷವಾದ ಜ್ಞಾನ, ವಿಜ್ಞಾನದ ಮೂಲಭೂತವಾದ ಅಂಶವಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಹೀಗೆ ಭಗವಂತ ರಸಾದಿ ಭೋಗ ಪರಮೇಶ್ವರಸ್ಯ ಇತಿ ದರ್ಶಯಿತು ಅದನ್ನು ಇಲ್ಲಿ ಈ ಶ್ಲೋಕದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದನ್ನು ನಮಗೆ ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಭಗವಂತನ ಉಪಾಸನಾ ಕ್ರಮದಲ್ಲಿ ಭಗವಂತನನ್ನು ಈ ವಿಧವಾಗಿ ಎಲ್ಲ ಪದಾರ್ಥಗಳ ಪ್ರಾಪರ್ಟೀಸ್ ನಾವು ಯಾವ ಕಲಿತೀವೋ ಆ ಪ್ರಾಪರ್ಟೀಸ್ ಒಳಗೆ ಭಗವಂತ ಇದ್ದಾನೆ. ವಸ್ತುಗಳಲ್ಲಿ ಭಗವಂತ ಇರುವುದು ಒಂದು, ಗುಣಗಳಲ್ಲಿಯೂ ಧರ್ಮಗಳಲ್ಲಿಯೂ ಅವುಗಳಲ್ಲಿ ಭಗವಂತನ ರೂಪಗಳಿದೆ ಅಂದ್ರೆ ಅದು ಊಹಾತೀತವಾದಂತಹ ವಿಷಯ. ಆದರೆ ಭಗವಂತ ಅದರ ಒಳಗೆ ಇದ್ದಾನೆ ಅನ್ನೋದಕ್ಕೆ ಏನು ಪ್ರೂಫ್ ಏನು ಅಂತ ಹೇಳಿದ್ರೆ ಅವುಗಳಿಗೆ ಜಡ ಪದಾರ್ಥಗಳು, ಅವುಗಳಿಗೆ ಈ ಪ್ರಾಪರ್ಟೀಸ್ ನಾವು ಫಾಲೋ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕಂತ ತಿಳುವಳಿಕೆ ಇರೋದಿಲ್ಲ. ಭಗವಂತನಂತಹ ಒಂದು ಚೇತನ ಶಕ್ತಿ ಇದ್ರೆ ಮಾತ್ರ ಆಗುತ್ತೆ. ಬಹಳ ಅದನ್ನ ಹೇಳ್ತಾರೆ, ನೋ ಗಾಡ್ ಈಸ್ ಜಸ್ಟ್ ನೋ ಸೈಂಟಾಲಜಿಸ್ಟ್, ಮುಖ್ಯವಾಗಿ ಸೈನ್ಸ್ ಅಂತ ತಗೊಂಡು ಬಂದಾಗ ಎವ್ರಿಥಿಂಗ್ ಗಾಡ್ ಯು ಕ್ಯಾನ್ ಜಸ್ಟ್ ಎ ಕ್ರಿಯೇಟೆಡ್ ಆಬ್ಜೆಕ್ಟ್ಸ್, ದ ಪ್ರಾಪರ್ಟೀಸ್ ಹಿ ಡಿಂಟ್ ಕ್ರಿಯೇಟ್, ದೇ ಹ್ಯಾವಿಂಗ್ ನ್ಯಾಚುರಲಿ ದೇ ಹ್ಯಾವ್ ಪ್ರಾಪರ್ಟೀಸ್, ಇನ್ಹರೆಂಟ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಭಗವಂತ ಅಂದ್ರೆ ದ ನೇಚರ್ ಡಸ್ ಇಟ್, ಗಾಡ್ ಡಸಂಟ್ ಡೂ ಎನಿಥಿಂಗ್. ಗಾಡ್ ಜಸ್ಟ್ ಕ್ರಿಯೇಟ್ ದ ಆಬ್ಜೆಕ್ಟ್ಸ್, ದ ನೇಚರ್ ಟೇಕ್ಸ್ ಕೇರ್ ಆಫ್ ದ ಪ್ರಾಪರ್ಟೀಸ್ ಅಂತ ಹೇಳಿ ಹೀಗೆ ಯೋಚನೆ ಮಾಡುವವರು ಇದ್ದಾರೆ. ಆದರೆ ನೇಚರ್ ಅಂತ ಹೇಳಿದ್ರೆ ಯಾವ ನೇಚರ್? ಅದಕ್ಕೆ ಅದು ಜಡವಾ ಚೇತನವ? ಅದು ಚೇತನ ಅಂತ ಹೇಳಿದರೆ ಆವಾಗ ಆ ಚೇತನ ಭಗವಂತನಿಗೆ ಸಾಮರ್ಥ್ಯವಿಲ್ಲದದ್ದನ್ನು ಆ ಚೇತನ ಪ್ರಕೃತಿ ಮಾಡ್ತಾ ಇದೆ ಅಂದ್ರೆ ಅದೇ ಒಂದು ಭಗವಂತನಿಗಿಂತ ಮೇಲೆ ಮಿಗಿಲಾದ ಅದಕ್ಕಿಂತ ದೊಡ್ಡದಾದ ಒಂದು ಚೇತನ ಶಕ್ತಿ ಅಂತ ಹೇಳಿದಂತಾಗುತ್ತೆ. ಅದು ಸರಿಯಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಉತ್ತಮವಾದ ಚೇತನ ಶಕ್ತಿ ಭಗವಂತ ಅಂತ ಒಪ್ಪಿದ ಮೇಲೆ ಆ ಪ್ರಕೃತಿಯಲ್ಲಿರುವ ಒಂದು ಚೇತನ ಶಕ್ತಿ ಭಗವಂತನನ್ನು ಮೀರಿ ಮಾಡ್ತಾ ಇದೆ ಅಂತ ಹೇಳಕ್ ಆಗೋದಿಲ್ಲ. ಸರಿ, ಆ ಪ್ರಕೃತಿಯಲ್ಲಿರುವ ಜಡಶಕ್ತಿಯೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಿನ್ನು ತಪ್ಪು ಆಗುತ್ತೆ. ಜಡಶಕ್ತಿಯಲ್ಲಿ ಅದಕ್ಕೆ ಒಂದು ಯೋಚನೆ ಶಕ್ತಿಯೇ ಇರೋದಿಲ್ಲ, ಆಲೋಚನೆ ಇರೋದಿಲ್ಲ, ಇಟ್ಸ್ ಓನ್ ಬ್ರೈನ್ ಇರೋದಿಲ್ಲ. ಹಾಗಿರುವಾಗ ಹೌ ಕ್ಯಾನ್ ದೇ ಸ್ಯಾಟಿಸ್ಫೈ ದ ಪ್ರಾಪರ್ಟೀಸ್ ವಿಥೌಟ್ ದ ಕಂಟ್ರೋಲ್ ಆಫ್ ಎ ಬ್ರೈನ್ ಪವರ್ ಆರ್ ಸೆಂಟಿಯಂಟ್ ಪವರ್? ಆದ್ದರಿಂದ ಎಲ್ಲ ಜಡ ಪದಾರ್ಥಗಳ ಒಳಗೆ ಇರುವ ಚೇತನ ಶಕ್ತಿ, ಮೂಲಭೂತವಾದ ಚೇತನ ಶಕ್ತಿ ಭಗವಂತನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಮಾತ್ರ ಆ ಭಗವಂತನ ಮಹಿಮಾ ಸ್ವರೂಪ ಎಂತಹದ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ಅದನ್ನು ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಕಿಂಚ ರಸಾದಯ ಅತ್ರ ಹರೇಹೇ ಉಪಾಸನೆ ಪ್ರತಿಮಾತ್ವೇನ ವಿವಕ್ಷಿತಾ ರಸೋಹಮಸ್ಮಿ ಇತ್ಯಾದಿ ರೂಪೇಣ प्रतिमायां च अभेदोक्तिः नाम ब्रह्मा इत्युपासीत इत्यादौ प्रसिद्ध तथा च अपादिषु भगवत उपासना अपेक्षया रसादिषु तद् उपास्तेः अतिशयाच्च विशिष्योक्तिः अंत लिल्य हेल्ता इदानंदे ರಸ ಮುಂತಾದ ವಸ್ತುಗಳು ಯಾವುದಿದೋ ಅದು ಶ್ರೀಹರಿಯ ಉಪಾಸನೆ ಮಾಡುವಾಗ ಅದು ಪ್ರತಿಮೆಗಳು. ಒಂದು ದೇವಾಲಯಕ್ಕೆ ಹೋಗ್ತೀವಿ, ವಿಗ್ರಹ ಇದೆ, ಅದು ಭಗವಂತನ ಪ್ರತಿಮೆ ಆಗಿದೆ. ಅಂದರೆ ಭಗವಂತ ಆ ಪ್ರತಿಮೆಯಲ್ಲಿ ಇದ್ದಾನಂತ ಅರ್ಥವೇ ಹೊರತು ಆ ಪ್ರತಿಮೆಯೇ ಭಗವಂತ ಅಲ್ಲ, ಕಲ್ಲಿನ ವಿಗ್ರಹವೇ ದೇವರಲ್ಲ. ಆದರೆ ಕಲ್ಲಿನ ವಿಗ್ರಹಕ್ಕೆ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಯಾಕೆ? ಆ ಕಲ್ಲಿನ ವಿಗ್ರಹದಲ್ಲಿ ಭಗವಂತ ನೆಲೆಸಿದ್ದಾನೆ. ಅಪ್ರಾಕೃತನಾದ ಕಣ್ಣಿಗೆ ಕಾಣಿಸದೆ ಇರುವ ಆ ಭಗವತ್ ಶಕ್ತಿ ಅಲ್ಲಿದ್ದರೆ ಆ ಭಗವತ್ ಶಕ್ತಿಯನ್ನು ನಾವು ಸ್ವಯಂ ಡೈರೆಕ್ಟ್ ಆಗಿ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಭಗವತ್ ಶಕ್ತಿ ಆ ಕಲ್ಲಿನಲ್ಲಿ ನಿಂತು ಆ ಕಲ್ಲಿಗೆ ಪೂಜೆ ಮಾಡುವುದಕ್ಕೆ ಅವಕಾಶ ಆಗದೆ, ಆದ್ದರಿಂದ ಆ ಕಲ್ಲಿ ಅದು ಅಧಿಷ್ಠಾನವಾಗಿದೆ, ಭಗವಂತನ ಅಧಿಷ್ಠಾನವಾಗಿದೆ ಅಂತ ಹೇಳಿ ಅದು ಭಗವಂತನ ಪ್ರತಿಮೆ ಆಗಿದೆ. ಸೊ ಆ ಜಡ ಪರಮಾತ್ಮ ಭೇದವನ್ನು ತಿಳಿಯಬೇಕು. ಆ ಪರಮಾತ್ಮನನ್ನು ಆ ಕಲ್ಲಿನವರೆಗೆ ನೋಡಿ, ಅಂದ್ರೆ ಕಲ್ಲಿನಲ್ಲಿ ಕಲ್ಲಂತಾನೆ ನೋಡಬಾರದು, ಆ ಕಲ್ಲಿನ ಒಳಗೆ ಭಗವಂತನ ಪ್ರತಿಮೆ ಇದೆ, ಭಗವಂತನಿದ್ದಾನೆ, ಆ ಕಲ್ಲು ಒಂದು ಭಗವಂತನ ಪ್ರತಿಮೆ ಮಾತ್ರ ಆಗಿದೆ ಅಂತ ನಾವು ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಸೋಹಂ ಶ್ರೀ, ನಾನು ರಸನಾಗಿದ್ದೇನೆ ಅಂತ ಹೇಳಿದ್ರೆ ಪ್ರತಿಮೆಯಲ್ಲಿ ಆ ಭಗವಂತ ಅವಿಗ್ರಹ ಭಗವಂತ, ಇದು ಭಗವಂತ ಅಂತ, ನಾರಾಯಣ ಅಲ್ಲಿದ್ದಾನೆ, ಗರ್ಭಗುಡಿಯಲ್ಲಿ ನಾರಾಯಣ ಇದ್ದಾನೆ. ಅಂದ್ರೆ ಆ ಕಲ್ಲೇ ನಾರಾಯಣ ಅಲ್ಲ, ಆ ಗರ್ಭಗುಡಿಯಲ್ಲಿರುವ ಆ ಕಲ್ಲಿನ ಒಳಗೆ ನಾರಾಯಣನು ಇದ್ದಾನೆ. ಸೊ ಆ ಕಲ್ಲಿರುವ ಜಾಗದಲ್ಲಿಯೇ ಅದೇ ಆಕಾರದಲ್ಲಿ ಅದೇ ರೂಪದಲ್ಲಿ ಭಗವಂತನು ನೆಲೆಸಿದ್ದಾನೆ. ಯಾಕಂದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಾವು ಅಲ್ಲಿ ಬಂದು ಆವಾಹನೆ ಮಾಡಿ ಅವನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಹೇಳಿದ್ದೀವ, ಆದ್ದರಿಂದ ಅಲ್ಲಿ ಭಗವಂತನ ರೂಪ ಅಲ್ಲಿ ನೆಲೆಸಿದೆ. ಹೀಗೆ ಅಲ್ಲಿ ಅದೇ ಕಲ್ಲಿನ ಆಕಾರದಲ್ಲಿ ಭಗವಂತನ ಒಂದು ರೂಪವೂ ಇದೆ ಅಂತ ನಾವು ಭಾವನೆ ಮಾಡಿ ಅದನ್ನು ಪೂಜೆ ಮಾಡ್ತೀವಿ. ಹಾಗೆ ರಸತ್ವಾದಿಗಳು ತಗೊಂಡಾಗ ಕೂಡ ನಾನೇ ರಸನಾಗಿದ್ದೀನಿ ಅಂದ್ರೆ, ನಾನೇ ರಸತ್ವನಾಗಿದ್ದೆ ಅಂದ್ರೆ ರಸತ್ವದ ಒಳಗೆ ಭಗವಂತ ಇದ್ದಾನೆ, ಆ ರಸತ್ವ ಭಗವಂತನ ಪ್ರತಿಮೆ ಆಗಿದೆ ಅಂತಹ ಅಭೇದವನ್ನು ನಾವು ವ್ಯಾವಹಾರಿಕವಾಗಿ ಹೇಳ್ತೀವಿ. ಆ ವಿಗ್ರಹವೇ ದೇವರು ಅಂತ ಹೇಳ್ತೀವಿ, ಆದ್ರೆ ಹೇಳುವಾಗ ವಿಗ್ರಹವೇ ದೇವರಲ್ಲ, ವಿಗ್ರಹದಲ್ಲಿ ದೇವರಿದ್ದಾನಂತ ಹೇಗೆ ತಿಳ್ಕೊಳ್ತೀವೋ, ರಸೋಹಮ ಭಗವಂತನೇ ರಸನಾಗಿದ್ದಾನೆ ಅಂದ್ರೆ ಆ ಭಗವಂತ ರಸದ ಒಳಗೆ ನೆಲೆಸಿದ್ದಾನೆ, ಅದೇ ಹೆಸರಿನಲ್ಲಿ ಇದ್ದಾನೆ ಭಗವಂತ. ಹೇಗೆ ವಿಗ್ರಹ ಆಕಾರದಲ್ಲಿ ಭಗವಂತ ಇದ್ದಾನೋ ಹಾಗೆ ರಸ ಅನ್ನುವ ಹೆಸರಿನಲ್ಲಿ ರಸದ ಒಳಗೆ ಭಗವಂತ ನೆಲೆಸಿದ್ದಾನೆ ಅಂತ ನಾವು ಭಾವನೆಯನ್ನು ಮಾಡಬೇಕು. ಅಭೇದವನ್ನು ಹೇಳುವುದು ವ್ಯಾವಹಾರಿಕವಾಗಿ ಹೇಳ್ತೀವಿ, ನಾನು ರಸನಾಗಿದ್ದೀನಿ ಅಂತ ಭಗವಂತ ಹೇಳಿದ ಹಾಗೆ ಅಂತೇಳಿ. ಅದಕ್ಕೆ ನಾಮ ಬ್ರಹ್ಮ ಇತ್ಯುಪಾಸಿತ ಇತ್ಯಾದಿ ಸ್ಥಳಗಳಲ್ಲಿ ಪ್ರಸಿದ್ಧವಾಗಿದೆ. ಆ ವಿಧವಾಗಿ ಅಭೇದವನ್ನು ಹೇಳುವುದು ನಾವು ಕಂಡಿದ್ದೀವಿ ವ್ಯವಹಾರಗಳನ್ನು. ಸೊ ಅದೇ ವಿಧವಾಗಿ ಜಲ ಮೊದಲಾದಲ್ಲಿ ನೀರಿದೆ, ನೀರಿನಲ್ಲಿ ಭಗವಂತನನ್ನು ಹಾಗೆ ಉಪಾಸನೆ ಮಾಡುವುದು, ಅದಕ್ಕಿಂತಲೂ ರಸ ಮೊದಲಾದ ವಸ್ತುಗಳಲ್ಲಿ ಭಗವಂತನ ಉಪಾಸನೆ ಮಾಡುವುದು ಅತಿಶಯವನ್ನು ಪಡೆದಿದೆ. ಇಟ್ ಇಸ್ ಮೋರ್ ಬೆನಿಫಿಷಿಯಲ್, ಮೋರ್ ಅಪ್ರಿಷಿಯಬಲ್. ಆ ಭಗವಂತನ ಮಹಿಮೆಯನ್ನು ಇನ್ನೂ ಚೆನ್ನಾಗಿ ಕಾಣಬಹುದು ಅಂತೇಳಿ. ತಥಾಚ ಅಪಾದಿಷು ಭಗವತ್ ಉಪಾಸನ ಅಪೇಕ್ಷೆಯ ರಸಾದಿಷು ತದ್ ಉಪಾಸ್ತೇಹೆ ಅತಿಶಯಾಚ ವಿಶಿಷ್ಯೋಕ್ತಿ. ಅದಕ್ಕೆ ಒಂದು ವಿಶೇಷವಾಗಿ ಅದನ್ನು ಹೇಳ್ತಾ ಇದ್ದಾರೆ, ರಸೋಹಮ ಸ್ವಂತ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಹೇಳುವುದು. ಆದ್ದರಿಂದ ಅಪಿಚ ಜ್ಞಾನಾರ್ಥಿನ ಹಿ ರಸಾದಿ ಅಭಿಮಾನಿ ದೇಹೇಶು ಭಗವಾನ್ ಸರ್ವತ್ರ ತಿಷ್ಠತಿ ಅಬಾದಿ ಮಾನಿನಸ್ತು ತತ್ ಪಾರ್ಷದಾಹ ಇತ್ಯುಪಾಸತೆ ತಥೋಪಿ ವಿಶಿಷ್ಯೋಕ್ತಿ ಅಂತೇಳಿ. ಅದಕ್ಕೆ ಈ ಇದು ಇದು ನೋಡ್ರಿ ಏನಂತ ಹೇಳಿದ್ರೆ, ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶ ಪಂಚಭೂತಗಳು ಯಾವುದಿದೋ ಅವುಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳನ್ನು ಅಧಿಷ್ಠಾನವಾಗಿ ಮಾಡಿಕೊಂಡು ಭಗವಂತ ನೆಲೆಸಿದ್ದಾನೆ. ಹಾಗೆ ಜ್ಞಾನಾರ್ಥಿಗಳಾದವರು ಅವರೇನು ಮಾಡ್ತಾರಂದ್ರೆ, ರಸಾದಿ ಅಭಿಮಾನಿ ದೇಹೇಶು, ರಸ ಮುಂತಾದ ಅಭಿಮಾನಿ ಶಬ್ದ ಸ್ಪರ್ಶ ರಸ ರೂಪ ಗಂಧ ಇವು ಯಾವುದಿದೋ ಅದರ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳ ದೇಹಗಳಲ್ಲಿ ಭಗವಂತನು ನೆಲೆಸಿದ್ದಾನೆ. ಅಂದ್ರೆ ಭಗವಂತ ರಸತ್ವದ ರಸದಲ್ಲಿ ಇರುವುದು ಮಾತ್ರವಲ್ಲ, ರಸದಲ್ಲಿ ಇದ್ದಾನೆ. ರಸಕ್ಕೆ ಅಭಿಮಾನಿ ದೇವತೆ ಯಾರಿದ್ದಾರೋ ಆ ರಸದ ಅಭಿಮಾನಿ ದೇವತೆ ರಸದಲ್ಲಿದ್ದಾನೆ. ಆ ಅಭಿಮಾನಿ ದೇವತೆಯ ದೇಹದಲ್ಲಿಯೂ ಭಗವಂತ ಇದ್ದಾನೆ, ರಸದಲ್ಲಿ ಇದ್ದಾನೆ. ರಸದ ಅಭಿಮಾನಿ ದೇವತೆಯ ದೇಹದಲ್ಲಿಯೂ ಭಗವಂತ ಇದ್ದಾನೆ. ಹೀಗೆ ನಾವು ಚಿಂತನೆ ಮಾಡಿದರೆ ಈ ರಸಾದಿಗಳಲ್ಲಿ ವಿಶೇಷವನ್ನು ಹೇಳಿದ್ದೀವಿ, ಇಟ್ ಇಸ್ ಮೋರ್ ಬೆನಿಫಿಷಿಯಲ್ ಅಂತೇಳಿ. ಆದ್ದರಿಂದ ಏನ್ ಹೇಳ್ತಾ ಇದ್ದಾರಂದ್ರೆ, ಅಬಾದಿ ಮಾನಿನಷ್ಟು ತತ್ ಪಾರ್ಷದಾಹ, ರಸಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರ ಪಾರ್ಷದರ ಅಪ್ಪು ಅಂದ್ರೆ ನೀರು ಮುಂತಾದ ಅಭಿಮಾನಿ ದೇವತೆಗಳು ಅವರ ಪಾರ್ಷದರಾಗಿದ್ದಾರೆ ಅಂತ. ಪಾರ್ಷದರು ಅಂತ ಹೇಳಿದ್ರೆ ಪರಿಚಾರ, ಭಗವಂತನ ಪರಿಚಾರಕರು. ಸೊ ಭಗವಂತನ ಅಪರೋಕ್ಷ ಜ್ಞಾನವನ್ನು ಬಯಸುವವರು ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ಜ್ಞಾನಾರ್ಥಿಗಳಾದವರು ರಸ ಮೊದಲಾದಂತಹ ಅಭಿಮಾನಿ ದೇವತೆಗಳ ದೇಹಗಳಲ್ಲಿ ಭಗವಂತ ಸರ್ವತ್ರ ನೆಲೆಸಿದ್ದಾನೆ, ಜಲ ಮುಂತಾದಂತಹ ಅಭಿಮಾನಿಗಳಾದರೂ ಆ ಭಗವಂತನ ಪರಿಚಾರಕರಾಗಿದ್ದಾರೆ ಅಂತ ನಾವು ಉಪಾಸನೆಯನ್ನು ಮಾಡಬೇಕು. ಆದ್ದರಿಂದ ರಸ ಮೊದಲಾದವುಗಳನ್ನು ಜಲಾದಿ ಅಂದ್ರೆ ನೀರು ಮುಂತಾದಕ್ಕಿಂತ ಬೇರೆಯಾಗಿ ಬೇರ್ಪಡಿಸಿ ಹೇಳಿಸಿದ ವಿಶಿಷ್ಯೋಕ್ತಿ ಅಂದ್ರೆ ಬೇರ್ಪಡಿಸಿ ಪಂಚಭೂತಗಳನ್ನು ಪಂಚತನ್ಮಾತ್ರೆಗಳನ್ನು ಬೇರೆ ಬೇರೆ ಹೇಳುವುದಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ಅದರಲ್ಲಿರುವ ಅಭಿಮಾನಿ ದೇವತೆಗಳು ಇದರಲ್ಲಿರುವ ಅಭಿಮಾನಿ ದೇವತೆಗಳು ಬೇರೆ, ಅವರ ಒಳಗೆ ಭಗವಂತ ನೆಲೆಸಿದ್ದು ಅವರೆಲ್ಲರೂ ಭಗವಂತನ ಪರಿಚಾರಕರಾಗಿದ್ದಾರೆ ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ಹೇಳಿದ್ದಾರೆ. ತಥೋಪಿ ವಿಶಿಷ್ಯೋಕ್ತಿ ಅಂತ ಹೇಳಿ ನಾವು ಭಾಷಾತಾತ್ಪರ್ಯವನ್ನು ಮಾಡುವಾಗ ರಸೋಮಂಸ್ಕೊಂತೆಯ ಇತ್ಯಾದಿಗಳಲ್ಲಿ ನೋಡುವಾಗ ಅಲ್ಲಿ ಒಂದು ನೋಡಿದ್ದೀವಿ, ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ ತಥೈವತ ಸಾರತ್ವೇ ಸರ್ವಧರ್ಮೇಶು ವಿಶೇಷೇನಾಪಿ ಕಾರಣಂ ಸಾರಭೋಕ್ತಾ ಸರ್ವತ್ರ ಯಥೋತೋ ಜಗದೀಶ್ವರಃ ರಸಾದಿ ಮಾಯಾನಾಂ ದೇಹೇತ ಸ ಸರ್ವತ್ರ ವ್ಯವಸ್ಥಃ ಅಬಾಧಯಃ ಪಾಶದಃ ಧ್ಯೇಯಃ ಸ ಜ್ಞಾನಾಂ ಹರಿಹಿ ಅಂತೇಳಿ ಅಲ್ಲಿ ಹೇಳಿದ ಮಾತುಗಳನ್ನೇ ಇಲ್ಲಿ ರಾಯರು ವಿವೃತಿಯಲ್ಲಿ ನಮಗೆ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಯದ್ವಾ ಸರ್ವತ್ರ ವಿಷ್ಣೋ ಉತ್ಕರ್ಷ ಜ್ಞಾನಂ ಜ್ಞಾನಮಿತೀರ್ಯತೆ, ಜ್ಞಾನ ವಿಜ್ಞಾನಗಳು ಭಾಷೆ ತಾತ್ಪರ್ಯಗಳು ನೋಡಿದ್ದನ್ನೇ ಇಲ್ಲಿ ರಾಯರು ಮತ್ತು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಮತ್ತು ನಮಗೆ ಒಂದು ರೀಕ್ಯಾಪ್ ಮಾಡಿದಂತೆ ಏನು ಅಂತ ಹೇಳಿದ್ರೆ, ಸರ್ವತ್ರ ಎಲ್ಲ ಕಡೆಯೂ ಭಗವಂತನ ಉತ್ಕರ್ಷ ಜ್ಞಾನ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳ್ಕೊಳ್ಳುವುದು ಜ್ಞಾನವಾದರೆ ಅದರ ವಿಶೇಷ ಪರಿಜ್ಞಾನ, ಆ ಸರ್ವೋತ್ತಮತ್ವ ಭಗವಂತ ಹೇಗೆ ಮಾಡ್ತಾ ಇದ್ದಾನೆ, ಹೌ ಹಿ ಇಸ್ ಶೋಯಿಂಗ್ ಅಪ್ ಅವನ ಸರ್ವತ್ವವನ್ನು ನಾವು ಹೇಗೆ ಹೇಗೆ ಚಿಂತನೆ ಮಾಡಬೇಕು ಅನ್ನುವ ವಿಷಯವನ್ನು ವಿಜ್ಞಾನ ನಮಗೆ ತಿಳಿಸಿಕೊಡುತ್ತೆ ಅಂತೇಳಿ. ಇತಿ ಸ್ಮೃತಿಯ ಸರ್ವತ್ರ ಸಾಮಾನ್ಯತಃ ವಿಷ್ಣು ಉತ್ಕರ್ಷ ಜ್ಞಾನಂ, ಸಾಮಾನ್ಯ ವಿಶೇಷ ವಿಷ್ಣುವಿನ ಉತ್ಕರ್ಷ ಜ್ಞಾನ ಸರ್ವೋತ್ತಮತ್ವ ಜ್ಞಾನ, ಅದಕ್ಕೆ ಜ್ಞಾನ ಅಂತ ಇದ್ದರೆ ಅದಕ್ಕೆ ಭಗವಂತ ಅವನು ಅಪರ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇನಂದ್ರೆ ಜ್ಞಾನಾಂ ಹರಿ, ಇಲ್ಲಿ ಅವನಿಗೆ ಭಗವಂತನಿಗೆ ಸರ್ವೋತ್ತಮ ಅನ್ನು ಅವನ ಸರ್ವೋತ್ತಮತ್ವವನ್ನು ನಾವು ಹೇಗೆ ಹೇಗೆ ನೋಡಬಹುದು ಅಂತೇಳಿ. ಅಪರ ಇಯಂ ಇತ್ಯಾದಿನ ಉಕ್ತ ದಿಶಾ ಜಡ ಪ್ರಕೃತಿ ಬ್ರಹ್ಮಾದಿ ಜೀವಾಶ್ಚ ಅವರಾಹ ಅಸುರಜನಾಹ ಅವರತರಾಹ ಶ್ರೀ ಮುಕ್ತ ಜನಾಶ್ಚ ಪರಾಹ ತತ್ರಾಪಿ ಶ್ರೀಹಿ ಮುಖ್ಯಪರ ತಥಾಪಿ ದುಃಖ ಅಸಂಬಂಧಾ ಮುಕ್ತಾಸ್ತು ಪರಾಭಾಸಾ ಕದಾಚಿತ್ ದುಃಖ ಸಂಬಂಧಾತ್ ತೇ ಸರ್ವೇ ಹರಿ ಅಧೀನಾ ಹರಿಸ್ತು ಪರತರ ಅಂತೇಳಿ. ಭಗವಂತನಿಗೆ ಹರಿಗೆ ಶಿವನಾರಾಯಣಿಗೆ ಪರತರ ಅಂತ ಹೇಳ್ತಾರೆ. ಪರತರ ಅಂದ್ರೆ ಪರರಾದವರೆಲ್ಲರಕ್ಕಿಂತಲೂ ಮೇಲಿನಿದ್ದಾನೆ. ಅದೇನ್ರಿ ತರ ತರ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಯಾರಿಟಿವ್ ಡಿಗ್ರಿ, ಸಿಂಪಲ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಹೇಗೆ ಇಂಗ್ಲಿಷ್ ನಲ್ಲಿ ಇದೆಯೋ ಅದೇ ವಿಧವಾಗಿ ತಾರತಮ್ಯ ಅನ್ನೋ ಉತ್ತರ ತಮ ಒಂದು ವಿಶೇಷಣ ಹೇಳುವುದು ಅದು ಸಿಂಪಲ್ ಆಗಿ ಹೇಳುವಂತಹದ್ದು, ಅದಕ್ಕೆ ತರ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್, ತಮ ಅಂತ ಹೇಳಿದ್ರೆ ದಿ ಬೆಸ್ಟ್ ಅಂತೇಳಿ, ಗುಡ್ ಬೆಟರ್ ಬೆಸ್ಟ್ ಅಂತ ಹೇಳಿದಾಗ ಸಾಧು ಸಾಧು ತರ ಸಾಧು ತಮ ಅಂತೇಳಿ, ಹಾಗೆ ತರ ತಮ ಅದಕ್ಕೆ ಆ ತರತಮದಿಂದ ಬಂದಿದೆ ತಾರತಮ್ಯ. ತಾರತಮ್ಯ ಅಂದ್ರೆ ತರ ತಮಗಳ ಭಾವವೇ ತಾರತಮ್ಯ, ತರ ಈಸ್ ಬೆಟರ್ ದ್ಯಾನ್ ಅಂತೇಳಿ, ತಮ ಇಸ್ ದಿ ಬೆಸ್ಟ್. ಭಗವಂತನಿಗೆ ಪರ ತರ ಅಂತ ಯಾಕೆ ಹೇಳ್ತೀವಿ, ಪರ ತಮ ಅಂತಲೇ ಹೇಳ್ಬಹುದಲ್ವಾ ಅಂದ್ರೆ ಹೌದು. ಇಲ್ಲಿ ತರ ತಮ ಶಬ್ದಗಳು ಎರಡು ಸಮಾನಾರ್ಥಗಳು. ಈಗ ಹಿಮಾಲಯಸ್ ಆರ್ ಟಾಲರ್ ದ್ಯಾನ್ ಅದರ್ ಮೌಂಟೇನ್ಸ್, ಟಾಲರ್ ದ್ಯಾನ್ ಆಲ್ ದ ರೆಸ್ಟ್ ಆಫ್ ದ ಮೌಂಟೇನ್ಸ್ ಅಂತ ಹೇಳಿದಾಗ ಹಿಮಾಲಯಸ್ ಆರ್ ದಿ ಟಾಲೆಸ್ಟ್ ಅಂತಲೂ ಬರುತ್ತೆ. ಅಂದ್ರೆ ಟಾಲರ್ ದ್ಯಾನ್ ಎವ್ರಿಥಿಂಗ್ ಎಲ್ಸ್ ಅಂತ ಹೇಳಿದ್ರೆ ದಿ ಟಾಲೆಸ್ಟ್ ಅನ್ನೋದು ಬಂದ್ಬಿಡುತ್ತೆ. ಆದ್ದರಿಂದ ತರ ತಮ ಎರಡೂ ಕೂಡ ಭಗವಂತನ ವಿಷಯದಲ್ಲಿ ಸಮಾನಾರ್ಥಗಳಾಗಿರುತ್ತೆ. ಭಗವಂತ ಪರ ತರನೂ ಆಗಿದ್ದಾನೆ, ಪರ ತಮನೂ ಆಗಿದ್ದಾನೆ. ಪರತರ ಪರ ಅಂದ್ರೆ ಶ್ರೇಷ್ಠರಾದವರು, ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಅಂತ ಕಾರಣ ಪರತರ ಅಂತೇಳಿ. ಇದಕ್ಕೆ ಹೇಳುವಾಗ ಇಲ್ಲಿ ಒಂದು ಹೇಳ್ತಾ ಇದ್ರೆ ಏನು ಅಂತ ಹೇಳಿದ್ರೆ, ಜಡ ಪ್ರಕೃತಿ ಬ್ರಹ್ಮಾದಿ ಜೀವಾಶ್ಚ ಅವರಾಹ, ಜಡಗಳು ಯಾವ್ದಿದೋ ಅವರೆಲ್ಲರೂ ಕೂಡ ಎಲ್ಲ ವಸ್ತು ಭಗವಂತನಿಗಿಂತ ಕಳಗಿರುವಂತವ್ರು. ಜಡ ಪ್ರಕೃತಿ ಆಗಲಿ ಬ್ರಹ್ಮ ಜೀವ ಎಲ್ಲರೂ ಕೂಡ ಭಗವಂತನಿಗಿಂತ ಕಳಗಿರುವಂತವ್ರು. ಇಲ್ಲಿ ಅಸುರ ಜನರು ಯಾರಿದ್ದಾರೋ ಅವರು ಅವರ ತರ ಅಂದ್ರೆ ಬಹಳ ಕಳಕ್ಕಿರುವವರು. ಅಸುರ ಜನರು ಎಲ್ಲರಿಗಿಂತ ಅವರ ತರಾಹ ಅಂತೇಳಿ, ಅವರ ವರ ಅಂದ್ರೆ ಶ್ರೇಷ್ಠ, ಅವರ ಅಂದ್ರೆ ಶ್ರೇಷ್ಠವಾಗದೇ ಇರುವುದು, ಕಳಮಟ್ಟದಲ್ಲಿರುವುದು, ಅವರ ತರಹ ಬಹಳ ಕಳಗಮಟ್ಟೆನಲ್ಲಿ ಇರುವಂತವ್ರು. ಒನ್ ವರ್ ವೆರಿ ವೆರಿ ಬಿಲೋ, ವರ ಮೀನ್ಸ್ ಬೆಟರ್, ಅವರ ಮೀನ್ಸ್ ವರ್ಸ್, ಅವರ ತರ ವರ್ಸ್ ದಿ ವರ್ಸ್ಟ್ ಅಂತ ಹೇಳಿದಂತೆ. ಸೊ ಆ ತರ ಅಸುರ ಜನರು ಅವರ ತರರಾಗಿದ್ದಾರೆ. ಮತ್ತೆ ಪರರು ಯಾರು ಅಂದ್ರೆ ಶ್ರೀ ಮುಕ್ತ ಜನಾಸ್ತ ಅಂತೆ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಮುಕ್ತ ಜನರು ಇವರಿಗೆ ಪರರು ಅಂತ ಕರೀತಾರೆ. ಆದರೆ ಲಕ್ಷ್ಮೀ ದೇವಿಗೆ ಪರರು ಇವರು ಪರರಾದರೆ ಲಕ್ಷ್ಮಿಯನ್ನು ಪರತರ ಅಂತ ಕರಿಬಹುದಲ್ಲವಾ ಅಂತೇಳಿ ಅದು ಮುಂಚೆ ಬರುತ್ತೆ ಪ್ರಶ್ನೆ. ಸೊ ಅಂದ್ರೆ ಇಲ್ಲ, ಅಲ್ಲಿ ಅದಕ್ಕೆ ಕಾರಣವನ್ನೇ ಹೇಳ್ತಾ ಇದ್ದಾರೆ. ಶ್ರೀಹಿ ಮುಖ್ಯ ಪರ, ಲಕ್ಷ್ಮೀದೇವಿಗೆ ಮುಖ್ಯ ಪರ, ಪರರಲ್ಲಿ ಮುಖ್ಯಳಾದವಳು ಲಕ್ಷ್ಮೀದೇವಿ. ಆದ್ರೆ ಮುಕ್ತ ಜೀವರು ಯಾರಿದ್ದಾರೋ ಅವರು ಪರಾಭಾಸರು, ಪರರಂತೆ ಇದ್ದಾರಷ್ಟೇ. ಯಾಕೆ ಅಂತ ಹೇಳಿದರೆ ದುಃಖ ಸಂಬಂಧ, ಪರರು ಅಂದ್ರೆ ಏನು, ದುಃಖ ಸಂಬಂಧವಿಲ್ಲದವರು ಪರರು, ಶ್ರೇಷ್ಠರು. ಯಾಕೆ ಶ್ರೇಷ್ಠರು? ದುಃಖ ಸಂಬಂಧವಿಲ್ಲ. ಲಕ್ಷ್ಮಿಗೂ ದುಃಖ ಸಂಬಂಧವಿಲ್ಲ, ಮುಕ್ತ ಜೀವರಿಗೂ ದುಃಖ ಸಂಬಂಧವಿಲ್ಲ, ಇಬ್ಬರೂ ಪರರೇ ಅಂತ ಹೇಳಿದ್ರೆ ಇಲ್ಲ, ಮುಖ್ಯ ಪರ, ಮುಖ್ಯವಾಗಿ ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತಳು, ಯಾವಾಗಲೂ ದುಃಖ ಸಂಬಂಧವಿಲ್ಲ. ಮುಕ್ತರಿಗೆ ಈಗ ದುಃಖ ಸಂಬಂಧವಿಲ್ಲ, ಒಂದಾನೊಂದು ಕಾಲದಲ್ಲಿ ದುಃಖ ಸಂಬಂಧ ಇತ್ತು ಅವರಿಗೆ. ಆದ್ದರಿಂದ ಮುಕ್ತಾಸ್ತು ಪರಾಭಾಸ ಕದಾಚಿತ್ ದುಃಖ ಸಂಬಂಧಾತ್, ಅವರಿಗೆ ಪರಾಭಾಸರು ಅಂತ ಕರೆಯುವುದು ಯಾಕೆ ಅಂತ ಹೇಳಿದ್ರೆ ಯಾವಾಗ ಅವ್ರ ದುಃಖ ಸಂಬಂಧ ಇತ್ತು. ತೇ ಸರ್ವೇ ಹರಿ ಅಧೀನ, ಇವರೆಲ್ಲರೂ ಕೂಡ ಹರಿಗೆ ಅಧೀನರಾಗಿದ್ದಾರಾದ ಕಾರಣ ಹರಿಗೆ ಪರತರಹ ಅಂತ ಹೇಳಿ ಅತ್ರ ತರ ಶಬ್ದ ತಮ ಅರ್ಥಸ್ಯ ಭವತಿ. ಇಲ್ಲಿ ತರ ಅನ್ನೋದು ತಮ ಅನ್ನುವ ಅರ್ಥದಲ್ಲಿಯೇ ಬರುತ್ತೆ, ಎರಡೂ ಒಂದೇ ಅರ್ಥ, ಸಮಾರ್ಥಕವಾಗುತ್ತೆ ಅಂತ ಹೇಳಿ. ಹರೇ ಅನ್ಯಸ್ಯ ಪರತಮಸ್ಯ ಅಭಾವಾತ್ ಅಯಮೇವ ಪರತಮ ಇತಿ ವ್ಯಕ್ತವ್ಯಾತ್. ಇದನ್ನು ಹೇಳ್ತಾ ಇದ್ದಾರೆ, ಭಗವಂತನಿಗೆ ಹರಿಗೆ ಪರತಮ ಅಂತ ಕರಿತಾ ಇದ್ದಾರೆ, ಪರತರ ಅಂತ ಕರಿತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅಂತ ಹೇಳಿದಂತೆ ಪರತ್ವೇನ ಉಕ್ತ ಶ್ರೀಮುಕ್ತಾನಾಂ ಹರೇಶ್ಚ ಮಧ್ಯೆ ಕಶ್ಚಿತ್ ಪರತರಸ್ಯ ಅಭಾವೇನ ಅಯಮೇವ ಪರತರ ಇತಿ ವಾಚ್ಯತ್ವಾತ್. ಲಕ್ಷ್ಮೀದೇವಿ, ಮುಕ್ತ ಜೀವರು, ಹರಿ, ಈ ಮೂರು ಜನವು ಇವರಿಗೆ ದುಃಖ ಸ್ಪರ್ಶ ಇಲ್ಲ, ಇವರೆಲ್ಲರೂ ಪರರು. ಇವರೆಲ್ಲರಲ್ಲಿಯೂ ಕೂಡ ಪರತರನು, ಎಲ್ಲರಿಗಿಂತ ಎಲ್ಲರಿಗಿಂತ ಶ್ರೇಷ್ಠನಾದ ಭಗವಂತ, ಆದ್ದರಿಂದ ಅವನಿಗೆ ಪರತರ ಅಂತ ಹೇಳ್ತಾರೆ ಅಂತ ಹೇಳಿದರೆ, ಆವಾಗ ಹರಿದೇವ ಪರತರ ಪರತಮಶ್ಚ ತತಃ ಅನ್ಯತ್ ಪರತರಂ ಪರತಮಂ ವಾ ಕಿಂಚಿತ್ ನ ಅಸ್ತಿ, ಬೇರೆ ಯಾವುದು ಪರತರ ಪರತಮ ಇಲ್ಲ ಅಂತ ಹೇಳಿದರೆ, ಯಾಕೆ ನಚ ಮುಕ್ತಾಹ ಪರಾಹ ಶ್ರೀಹಿ ಪರತರಾಹ ಇದು ಶಂಕ್ಯಂ. ಒಂದು ಅನುಮಾನ, ಡೌಟ್ ಮುಂಚೆ ಇರಬಹುದಲ್ಲವಾ, ಮುಕ್ತರೆಲ್ಲರನ್ನು ಪರರು ಅಂತ ಕರೆದು ಲಕ್ಷ್ಮೀದೇವಿಯನ್ನು ಪರತರ ಅಂತ ಕರೆದ್ರೆ ಭಗವಂತ ಒಂದು ಪರತರ, ಅದ ಲಕ್ಷ್ಮಿ ಇನ್ನೊಂದು ಪರತರ, ಇಬ್ಬರು ಪರತರರಾಗಿದ್ದಾರಲ್ಲವಾ ಅಂತ ಹೇಳಿದ್ರೆ, ಅದಕ್ಕೆ ಮುಕ್ತಸ್ತು ಸ್ಯಾತ್ ಪರಾಭಾಸ ಇತಿ ತಾತ್ಪರ್ಯ ಉಕ್ತಿಯ ತೇಷಾಂ ಪರತ್ವ ಅಭಾವಾತ್. ನಿಜವಾಗಿ ಮುಕ್ತರು ಪರರಲ್ಲ, ಅವರು ಪರಾಭಾಸರೇ ಮಾತ್ರ, ಅಂದ್ರೆ ಪರ ಇದ್ದಂತೆ. ಯಾಕಂದ್ರೆ ಆಭಾಸವಾಗತ್ತೆ ಅಂದ್ರೆ, ಯಾಕೆ ಆಭಾಸ ಅಂತ ಕರೆಯುವುದು, ಅವರಿಗೆ ಆ ದುಃಖ ಭಾವ ಅನ್ನುವುದು ನಿತ್ಯವಲ್ಲ, ಅವರಿಗೆ ಒಂದಾನೊಂದು ಕಾಲದಲ್ಲಿ ದುಃಖ ಸಂಬಂಧ ಇತ್ತು, ಆದ್ದರಿಂದ ಅವರು ಪರಾಭಾಸರೇ ಅವರು ಅಂತ ಹೇಳಿ. ಆದ್ದರಿಂದ ಲಕ್ಷ್ಮೀದೇವಿ ಮುಖ್ಯ ಪರರಾಗಿದ್ದಾರೆ. ಸೊ ಪರತರ ಶಬ್ದ ಭಗವಂತನಿಗೆ ಅನ್ವಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪರತರ ಪರತಮ ಎರಡೂ ಭಗವಂತನಿಗೆ ಆಗತ್ತೆ ಅಂತ ಹೇಳಿ. ಈ ವಿಧವಾಗಿ ಅಭಾವಾದ್ ಅಂತರ ಅನ್ಯಸ್ಯ ತು ಇಹ ಏಕಾರ್ಥವು ತರಪ್ತಮವು. ಸೊ ತರತಮಗಳು ಒಂದೇ ಭಗವಂತನನ್ನೇ ತಿಳಿಸಿಕೊಡುತ್ತೆ, ಒಂದೇ ಅರ್ಥದಲ್ಲಿದೆ ಅಂತ ಹೇಳಿ. ಇತಿ ಸ್ಮೃತೇ ಸ ಇತ್ಯೇವಂ ಪರಾಪರತ್ವ ವಿವೇಚನ ಪೂರ್ವಂ ಹರೇಹ ಸರ್ವೋತ್ತಮತ್ವಂ ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇತಿ ಪ್ರತಿಜ್ಞಾತಂ ಜ್ಞಾನಂ ವಿಜ್ಞಾನಂ ಚ ದ್ವಯಮಪಿ ಅಂತ ಹೇಳಿ. ಸೊ ಅದಕ್ಕೆ ಜ್ಞಾನ ವಿಜ್ಞಾನ ಎರಡನ್ನೂ ತೋರಿಸಿಕೊಡ್ತಾ ಭಗವಂತ ಭೂಮಿ ಅನ್ನುವ ಶ್ಲೋಕ, ನಾಲ್ಕನೇ ಶ್ಲೋಕದಿಂದ ನಾಲ್ಕು ಐದು ಆರು ಏಳು ಶ್ಲೋಕಗಳಲ್ಲಿ ಜ್ಞಾನದ ಬಗ್ಗೆ ತಿಳಿಸಿಕೊಟ್ಟು, ಅದಾದ ಮೇಲೆ ಎಂಟನೇ ಶ್ಲೋಕದಿಂದ ವಿಜ್ಞಾನದ ಬಗ್ಗೆ ತಿಳಿಸಿಕೊಡ್ತಾ ಬರ್ತಾ ಇದ್ದಾನೆ ಭಗವಂತ. ತದ್ ವಿಜ್ಞಾನಮೇವ ಸರ್ವಸ್ಯ ಅಧೀನತ್ವ ಪ್ರದರ್ಶನ ಪ್ರದರ್ಶನೇನ ಆಹಾರ ಸೈತ್ಯಾದಿನ ರಸೋಹಂಸ್ಕೊಂತೆಯ ಅಂತ ಎಂಟನೇ ಶ್ಲೋಕದಿಂದ ಬಂತ ಶ್ರೀಕೃಷ್ಣ ಪರಮಾತ್ಮ. ಇವೆಲ್ಲವೂ ಕೂಡ ಭಗವಂತನ ಬಗ್ಗೆ ವಿಶೇಷವಾದ ಪರಿಜ್ಞಾನವನ್ನು ಕೊಡುತ್ತಾ, ಆದ್ದರಿಂದ ಇದಕ್ಕೆ ವಿಜ್ಞಾನ ಅಂತ ಕರೀತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಹೇಳಿದ ವಿಷಯವನ್ನು ರಾಘವ ಸ್ವಾಮಿಗಳವರು ಬಿಡಿಸಿಕೊಡ್ತಾ ಇದ್ದಾರೆ. ಅತ್ರ ರಷಾದಿ ಶಬ್ದ ತದ್ ಭೋಕ್ತೃತ್ವ ತನ್ ನಿಯಂತೃತ್ವ ಹೇತುನ ಭಗವನ್ ನಾಮಾನಿ. ಭಗವಂತನಿಗೆ ಭೋಕ್ತೃತ್ವ ನಿಯಂತೃತ್ವ ಅಂದ್ರೆ ಭೋಗಿಸುವುದು, ನಿಯಮನ ಮಾಡುವುದು, ಎರಡೂ ಮಾಡ್ತಾನಾದ ಕಾರಣದಿಂದ ಭಗವಂತನ ಹೆಸರುಗಳಾಗಿವೆ ರಸಾದಿ ಶಬ್ದಗಳು ಅಂತ ಹೇಳಿ. ಅಪ್ಸು ಇತ್ಯಾದಿ ಸಪ್ತಮಿ ಅಧಿಕರಣ ಸಪ್ತಮ್ಯ ಅಪ್ಸು ಸ್ಥಿತ್ವ ರಸಂ ಆದಾದಾಮಿ ಇತಿ ತಂ ಪ್ರೇರಯಾಮಿ ಚ ಇತಿ ರಸನಾಮ ಅಹಮಸ್ಮಿ. ಇಲ್ಲಿ ಒಂದು ಹೇಳ್ತಾ ಇದ್ದಾರೆ ಅಂದ್ರೆ, ರಸ ಮೊದಲಾದ ಶಬ್ದಗಳು ಇವು ಭೋಕ್ತೃತ್ವ ನಿಯಾಮಕತ್ವವನ್ನು ಭಗವಂತನಿಗೆ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಅಪ್ಸು ಅಂತ ಹೇಳಿದ್ರೆ ನೀರಿನಲ್ಲಿ, ಇದು ಸಪ್ತಮಿ. ಸೊ ಈ ಶಬ್ದಗಳಲ್ಲಿ ಅಪ್ಸು ಮೊದಲಾದಂತಹ ಶಬ್ದಗಳಲ್ಲಿ ಸಪ್ತಮಿ ವಿಭಕ್ತಿ ಇದೆ ನೋಡ್ರಿ. ಅದು ಯಾಕೆ ಸಪ್ತಮಿ ಇದ್ದಾರೆ ಅಂತ ಹೇಳಿದ್ರೆ, ಭಗವಂತನೇ ಅಪ್ಪಲ್ಲ, ಅಪ್ಸು ನೀರಿನಲ್ಲಿ ಭಗವಂತ ಇದ್ದಾನೆ. ಹಾಗೆ ಆದರೆ ಮೂಲ ವಿಗ್ರಹದಲ್ಲಿ ನಾವು ಒಂದು ಗರ್ಭಗುಡಿಯಲ್ಲಿ ಹೋದ್ರೆ ವಿಗ್ರಹದಲ್ಲಿ ನಾರಾಯಣ ಇದ್ದಾನೆ, ವಿಗ್ರಹವೇ ನಾರಾಯಣ ಅಲ್ಲ ಅಂತ ಹೇಳಿದಂತೆ ಅಪ್ಪುನಲ್ಲಿ ಇದ್ದಾನೆ ಅಂತ ಹೇಳುವುದು ಯಾಕೆ ಅಂದ್ರೆ ಅಧಿಷ್ಠಾನ ಅದು ಭಗವಂತನ ಅಧಿಷ್ಠಾನವಾಗಿದೆ ಅಂತ ಹೇಳುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಸಪ್ತಮಿ ವಿಭಕ್ತಿಗಳು ಅಧಿಕರಣ ಅನ್ನುವ ಅರ್ಥವನ್ನು ಹೇಳದಕ್ಕಾಗಿ ಹೊರಟಿದೆ. ಜಲದಲ್ಲಿ ಇದ್ದು ರಸವನ್ನು ಸ್ವೀಕಾರ ಮಾಡ್ತಾನ, ಆದ್ದರಿಂದ ಆ ರಸವನ್ನು ಪ್ರೇರಿಸುವವನು ಅನ್ನುವ ಕಾರಣದಿಂದ ಅವನು ರಸನಾಮಕನಾಗಿ ಭಗವಂತ ಇದ್ದಾನೆ ಅನ್ನುವುದನ್ನು ತಿಳ್ಕೋಬೇಕು. ಅದೇ ವಿಧವಾಗಿ ಚಂದ್ರ ಸೂರ್ಯದ ಒಳಗೆ ಇದ್ದು ಸ್ವಯಂ ಪ್ರಕಾಶಮಾನನಾಗಿರುವುದರಿಂದ ನಾನು ಪ್ರಭೆ ಅಂತ ಭಗವಂತ, ನಾನು ಚಂದ್ರ, ನಾನು ಸೂರ್ಯ, ಚಂದ್ರ ಸೂರ್ಯರಲ್ಲಿದ್ದೀನಿ, ನಾನು ಪ್ರಭೆಯಾಗಿದ್ದೀನಿ ಅಂದ್ರೆ ನಾನು ಪ್ರಭೆ ಒಳಗಿದ್ದೀನಿ. ಪ್ರಭೆ ಅಂದ್ರೆ ಕಾಂತಿ, ಪ್ರಕಾಶ. ಆ ಚಂದ್ರ ಸೂರ್ಯರಿರುವ ಪ್ರಕಾಶ ನಾನಾಗಿದ್ದೀನಿ ಅಂತ ಹೇಳಿದ್ರೆ ಆ ಪ್ರಕಾಶದ ಒಳಗೆ ನಾನಿದ್ದೀನಿ, ಆ ಪ್ರಕಾಶವನ್ನು ಭೋಗಿಸುವ ನಾನಾಗಿದ್ದೀನಿ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಸ್ವಯಂ ಪ್ರಕಾಶಮಾನನಾಗಿರೋದ್ರಿಂದ ನಾನು ಪ್ರಭೆ ಅಂತ ಕರೆಯಲ್ಪಡ್ತೀನಿ ಅಂತ ಹೇಳಿ, ಸೊ ಎಲ್ಲ ದೇವತೆಗಳ ಒಳಗಿದ್ದು ತನ್ನನ್ನು ನಮಸ್ಕರಿಸುವನು ಮತ್ತು ಸ್ತುತಿಸುವವರನ್ನು ಪ್ರೇರಿಸುವನು ಅನ್ನುವ ಕಾರಣದಿಂದ ಅವನಿಗೆ ಪ್ರಣವ ಅಂತ ಹೆಸರು. ಈ ವಿಧವಾಗಿ ಭಗವಂತನ ಒಂದೊಂದು ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಪ್ಸುಸ್ತಿತ್ವ ರಸಂ ಆದದಾಮಿ ತಂ ಪ್ರೇರೆಯಾಮಿ ಚಾಯಿತಿ ರಸನಾಮ ಅಹಮಸ್ಮಿ ಶಶಿಶೂರೆಯೋ ಅಸ್ತಿತ್ವ ಸ್ವಯಂ ಪ್ರಭಾಸ ಮಾನತ್ವಾತ್ ಪ್ರಭಾ ಅಹಮಸ್ಮಿ ಸರ್ವ ದೇವೇಶು ಸ್ಥಿತ್ವ ಎಲ್ಲ ದೇವತೆಗಳಲ್ಲಿ ಇದ್ದವನಾಗಿ ಸ್ವ ಆತ್ಮಾನಂ ಪ್ರಣೌತಿ ಸ್ಥಾವಕಂ ಪ್ರೇರೇತಿ ಇತಿ ಪ್ರಣವನಾಮ್. ಪ್ರಣವ ಅಂದ್ರೆ ಓಂಕಾರ ಅಂತ ಒಂದು. ಎಲ್ಲರೂ ಭಗವಂತನಿಗೆ ಪ್ರಣಾಮ ಮಾಡ್ತಾರೆ. ಪ್ರಣೌತಿ ಸ್ಥಾವಕಂ ಪ್ರೇರೇಯತಿ ಇತಿ ಪ್ರಣವನಾಮ ಅಸ್ಮಿ. ಆದ್ದರಿಂದ ಎಲ್ಲರಿಂದಲೂ ನಮಸ್ಕರಿಸಲ್ಪಟ್ಟವನಾಗ ಅವರ ಒಳಗೆ ನಿಂತು ತನಗೆ ತಾನೇ ನಮಸ್ಕಾರ ಮಾಡ್ತಾನೆ ಭಗವಂತ. ಹೀಗೆ ಅವನು ಪ್ರಣವನಾಮಕನಾಗಿದ್ದಾನೆ. ಖೇ ಸ್ಥಿತ್ವ ಶಬ್ದಂ ಪ್ರೇರೇತಿ ಇತಿ ಶಬ್ದನಾಮ ಅಸ್ಮಿ. ಖೇ ಅಂದ್ರೆ ಆಕಾಶದಲ್ಲಿ, ಸ್ಥಿತ್ವ ನೆಲೆಸಿದ್ದು, ಶಬ್ದವನ್ನು ಪ್ರೇರಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಶಬ್ದ ಅನ್ನುವ ಹೆಸರು ಭಗವಂತನಿಗೆ. ಸ್ವಯಂ ಪುಣ್ಯ ಪುಣ್ಯಗಂಧ ಆಸನ್ ಪೃಥಿವ್ಯಾಂ ಸ್ಥಿತ್ವ ಸುರಭಿ ಅಸುರಭಿತಯ ಗಂಧಂ ಪ್ರೇರೇತಿ ಇತಿ ಗಂಧನಾಮ. ಭಗವಂತ ಸುರಭಿ ಅಸುರಭಿ ಎಲ್ಲ ಗಂಧಗಳನ್ನು ಮಾಡ್ತಾನೆ. ಗಂಧ ಅನ್ನೋದು ಭಗವಂತನ ಹೆಸರು. ಅದರಲ್ಲಿರುವ ಶುಭ ಗಂಧವನ್ನು ಪುಣ್ಯಗಂಧವನ್ನು ಭಗವಂತ ಭೋಗಿಸುತ್ತಾನೆ, ಸೂಕ್ಷ್ಮ ರಸವನ್ನು ಅಂತ ಹೇಳಿ. ವಿಭಾವಸೌ ವಿಭಾವಸಾವ್ ಅಗ್ನೌ ಸ್ಥಿತ್ವ ಅಂದ್ರೆ ಸುಡುವ ವಸ್ತುಗಳಲ್ಲಿ ಇದ್ದು ಅದರಲ್ಲಿ ತೇಜ ಪ್ರೇರಕತ್ವ ಸುಡುವ ಶಕ್ತಿಯನ್ನು ಭಗವಂತ ಕೊಡ್ತಾನೆ, ಆದ್ದರಿಂದ ನಮಗೆ ತೇಜ ಅನ್ನುವ ಹೆಸರು. ಭೂತ ಪ್ರಾಣಿಗಳಲ್ಲಿ ಭೂತೇಶು ಜೀವನ ಜೀವನ ದತ್ವಾತ್ ಜೀವನಾಮ ಅವನು ಜೀವನವನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ಜೀವನ ಅಂತ ಹೆಸರು ಭಗವಂತನಿಗೆ. ತಪಸ್ವಿಷು ಸ್ಥಿತ್ವ ತಪಃ ಕುರುತೆ ತಪಃ ಪ್ರೇರೇತಿ ಚ ಇತಿ ತಪೋನಾಮ. ತಪಸ್ವಿಗಳಲ್ಲಿದ್ದು ಅವರು ತಪಸ್ಸು ಮಾಡುವಂತೆ ಪ್ರೇರಣೆ ಮಾಡ್ತಾನೆ. ಅವರಲ್ಲಿರುವ ತಪಸ್ಸು ಭಗವಂತ ಆಗಿದ್ದಾನೆ ಅಂದ ಅರ್ಥ, ಅವರಲ್ಲಿದ್ದು ಅವರಿಗೆ ತಪಸ್ಸು ಮಾಡುವ ಪ್ರೇರಣೆಯನ್ನು ಮಾಡ್ತಾನೆ, ಆದ್ದರಿಂದ ಅವನಿಗೆ ತಪ ಅಂತ ಹೆಸರು. ಬೀಜ ಬೀಜ ಪ್ರೇರಕತ್ವ ಆದ ಬೀಜನಾಮ. ಬೀಜಗಳಲ್ಲಿ ಇದ್ದು ಪ್ರೇರಣೆ ಕೊಡ್ತಾನೆ, ಆ ಬೀಜ ಶಕ್ತಿಯನ್ನು ಕೊಡ್ತಾನೆ, ಆದ್ದರಿಂದ ಅವನಿಗೆ ಬೀಜ ಅಂತ ಹೆಸರು. ಬುದ್ಧಿಮತಾಂ ಸಪ್ತಮ್ಯತ್ತೆ ಷಷ್ಠಿ ಅಂತ ಹೇಳಿ ಅಲ್ಲಿ ಬುದ್ಧಿಮತೇಶು ಅಂತ ಹೇಳಿದ್ರೆ ಬುದ್ಧಿಮತಾಂ ಅಂತ ಹೇಳಿದ್ದಾರಲ್ವ, ಬುದ್ಧಿಮತಾಂ ಅಂದ್ರೆ ಷಷ್ಠಿ ಜೆನಿಟಿವ್ ಕೇಸು, ಅಲ್ಲಿ ಲೊಕೇಟಿವ್ ಕೇಸು. ಸಪ್ತಮಿ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಪ್ತಮಿ ಅತ್ಯೇ ಷಷ್ಠಿ, ಷಷ್ಠಿ ಹೇಳಿದರೂ ಸಪ್ತಮಿ ಅರ್ಥವೇ ಅದೇ. ಬುದ್ಧಿಮತಾಂ ಅಂದ್ರೆ ಅದರಲ್ಲಿ ಬುದ್ಧಿಮತಾಂ ಅಂತಂದ್ರೆ ಬುದ್ಧಿಮತೇಶು ಅಂತ ಹೇಳಿ ತಗೊಳ್ರಿ ಅಂತ ಹೇಳಿ. ಅದಕ್ಕೆ ಬುದ್ಧಿಮತ್ಸು ಬುದ್ಧಿಮತ್ಸು ಸ್ಥಿತ್ವ ಬುದ್ಧಿಮತಾಂ ಅಂದ್ರೆ ಅದಕ್ಕೆ ಸಪ್ತಮಿಯಲ್ಲಿ ಬುದ್ಧಿಮತ್ಸು ಅಂತ ಹೇಳಿ. ಬುದ್ಧಿಮತಾಂ ಅದಕ್ಕೆ ಸಪ್ತಮಿ ಬುದ್ಧಿಮತ್ಸು ಸ್ಥಿತ್ವ ಭೋಕ್ತೃತ್ವಾತ್ ಅದನ್ನು ಭೋಗಿಸುವವನಾಗಿದ್ದಾನೆ. ಬೋಧೃತ್ವಾತ್ ಬುದ್ಧಿ ಪ್ರೇರಕತ್ವಾತ್ ಭೋಕ್ತನೂ ಆಗಿದ್ದಾನೆ. ಬೋಧ ಅಂದ್ರೆ ಬೋಧಿಸುವವನು, ಭೋಕ್ತ ಅಂದ್ರೆ ಭೋಗಿಸುವವನು, ಬೋಧ ಅಂದ್ರೆ ಬೋಧಿಸುವವನು, ಎರಡು ಶಬ್ದಗಳು ಬೇರೆ. ಭೋಕ್ತ ಅವನೇ ಆಗಿದ್ದಾನೆ, ಬೋಧ ಅವನೇ ಆಗಿದ್ದಾನೆ, ಭೋಗಿಸುವವನು ಆಗಿದ್ದಾನೆ, ಬೋಧಿಸುವವನು ಯಾಕಂದ್ರೆ ಬುದ್ಧಿ ಪ್ರೇರಣೆ ಕೊಡುವವನವನೇ ಆಗಿದ್ದಾನೆ, ಆದ್ದರಿಂದ ಅವನಿಗೆ ಬುದ್ಧಿ ಅಂತ ಹೆಸರು. ತೇಜಸ್ವಿಷು ಸ್ಥಿತ್ವ ತೇಜ ಪ್ರೇರೇತಿ ಇತಿ ತೇಜೋನಾಮ. ತೇಜಸ್ವಿಗಳಲ್ಲಿದ್ದು ತೇಜಸ್ಸನ್ನು ಪ್ರೇರಣೆ ಮಾಡ್ತಾನಾದ ಕಾರಣ ತೇಜಸ್ಸು ಅಂತ ಹೆಸರು. ಅಬಾದಿಷು ಸರ್ವವಸ್ತೂನಾಂ ರಸಗಂಧ ಪ್ರಭಾದಿ ಧರ್ಮಾನ್ ವ್ಯವಸ್ಥಾಯ ದದಾತಿ ಇತಿ ರಸಾದಿನಾಮ ಹರಿ ಇತ್ಯರ್ಥ. ಈ ವಿಧವಾಗಿ ಎಲ್ಲದರಲ್ಲಿರುವಂತಹ ರಸ ಮುಂತಾದ ಸಮಸ್ತ ಗುಣಗಳು ಸ್ವಭಾವಗಳು ಎಲ್ಲವನ್ನೂ ಕೂಡ ಭಗವಂತ ತುಂಬಿಸಿದ್ದಾನೆ, ಅದಕ್ಕೆ ಅದನ್ನು ಮಾಡುವವನು ಅವನೇ ಆಗಿದ್ದಾನೆ. ಆದ್ದರಿಂದ ಇವೆಲ್ಲವೂ ಕೂಡ ಭಗವಂತನ ಪ್ರತಿಮಾ ರೂಪಗಳಾಗಿವೆ. ಅಲ್ಲಿ ಭಗವಂತನ ಉಪಾಸನೆಯನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಅವನ ಧ್ಯಾನವನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಅವನಲ್ಲಿ ಇದ್ದು ಅವಾಗೆಲ್ಲ ಅಸ್ತಿತ್ವವನ್ನು ಕೊಡುವುದು ಮಾತ್ರವಲ್ಲ ಅವೆಲ್ಲವನ್ನು ಕೂಡ ನಿಯಮನ ಮಾಡ್ತಾನೆ ಅವನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ವಿಭೂತಿಯ ಒಂದು ಲಾಜಿಕಲ್ ಪಾಯಿಂಟ್ ಬಂತು. 10ನೇ ಶ್ಲೋಕದವರೆಗೂ ವಿಭೂತಿಯನ್ನು ಮಾಡಿದ್ದೀವಿ. ಮತ್ತು 11-12 ಶ್ಲೋಕಗಳಿಗೆ ಅದಕ್ಕೆ ವಿವೃತಿಯನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸ್ಸಿಂದಿರುವ ಬುದ್ಧ್ಯಾತ್ಮನವ ಅನಸು ಸ್ವಭಾವ ಕರುಣೆ ಸರ್ವಂ ಪರಸ್ಮೈ ಶ್ರೀಮನ್ನಾರಾಯಣ ಸುಪ್ರಾಮಿ ಶ್ರೀ ಕೃಷ್ಣಾರ್ಪಣಮಸ್ತು.